ಆಗುತ್ತೆ ಅವನಿಗೆ. ತನ್ನ ತಪ್ಪಾಯ್ತು ತಪ್ಪಿಕೊಂಡು, ರಾಮ ದಯವಿಟ್ಟು ನನ್ನನ್ನು ಕ್ಷಮಿಸು, ದೊಡ್ಡ ತಪ್ಪು ಮಾಡಿದೆ, ಇನ್ಮೇಲೆ ತಪ್ಪು ನಾನು ಮಾಡೋದಿಲ್ಲ ಅಂತೆ, ಇನ್ಮೇಲೆ ತಪ್ಪನ್ನು ಮಾಡೋದಿಲ್ಲ, ನನಗೆ ರಕ್ಷಣೆ ಕೊಡು ಅಂತ ಹೇಳಿ ರಾಮದೇವರ ತೊಡೆಯ ಮೇಲೆ ತಲೆಯಿಟ್ಟು ಸತ್ತನಂತೆ. ಬಹುಶಃ ಎಂಥ ಸಾತ್ವಿಕವಾದ ಮರಣ ಬಂತವನೇ, ಈ ಜೀವನ ಎಲ್ಲ ಹೊರಟೋಯಿತು. ಸಾತ್ವಿಕವಾದ ದೇವರ ಮೇಲೆ ತಲೆಯಿಟ್ಟು, ತಲೆಯಿಟ್ಟರೆ ಡೈರೆಕ್ಟ್ ಮುಖ ಕಾಣುತ್ತೆ. ಅದು ಬೇರೆ, ಜೊತೆಗೆ ರಾಮದೇವರ ತಲೆ ಮೇಲೆ ತಲೆಯಿಟ್ಟಿದ್ದಾನಲ್ಲ, ಮುಖ ನೋಡ್ತಾ ಇದ್ದಾನೆ, ತಡೆ ಅಲ್ಲಿ ಕಣ್ಣು ಅಲ್ಲಿ, ಮನಸ್ಸಲ್ಲಿ ರಾಮ ರಾಮ ಅಂತ ಇದ್ದಾನೆ. ದೇಹ ಬಿಟ್ಟೇ ಬಿಟ್ಟ, ವಾಲಿ ಸತ್ತೋಗಿಬಿಟ್ಟ. ಎಷ್ಟು ಮೇಲೆ ಹೋದ ಗೊತ್ತ, ಸತ್ತ ವಾಲಿ ರಾಮದೇವರ ತೊಡೆ ಮೇಲೆ ತಲೆಯಿಟ್ಟು ಸತ್ತಿದ್ದಕ್ಕೆ ರಾಮದೇವರ ತೊಡೆ ಮೇಲೆ ಆಡ್ತಕ್ಕಂಥ ಮಗ ಕುಶನಾಗಿ ಹುಟ್ಟುತ್ತಾನೆ. ಲವಕುಶರಲ್ಲಿ ವಾಲಿಯ ಕುಶ, ಎಲ್ಲಿಂದಲ್ಲಿ ಪ್ರಮೋಷನ್ ಅನ್ನೋದು ಇಮ್ಮಿಡಿಯೇಟ್ ಆಗಿ ರಾಮದೇವರ ತೊಡೆ ಮೇಲೆ ಕುಡಿಸ್ಕೊಂಡು ಆಡಿಸ್ತಾ ಇದ್ದಾರೆ ರಾಮದೇವರು. ಕುಶ ಮುಂದೆ ಉತ್ತರಾಧಿ ರಾಮದೇವರಾದ ಮೇಲೆ ರಾಜ್ಯಭಾರವನ್ನು ಕುಶ ಮಾಡುತ್ತಾರೆ. ಇದು ನೋಡಿ ತಿದ್ದುಕೊಂಡಿರೋ ಫಲ ಅದು. ಒಂದು ಹಾಗೆ ದುರ್ಯೋಧನ ಏನ್ ಮಾಡ್ತಾನೆ ನೋಡ್ತಾನೆ, ಇನ್ನೊಂದಷ್ಟು ಬಯಸಾಯ್ತಾನೆ ಕೃಷ್ಣನನ್ನು. ಕೃಷ್ಣ, ಪಾಂಡವರು ಭಾರಿ ಒಳ್ಳೆಯವರು, ನಿನ್ನಿಂದ ಹಾಳಾಗಿ ಹೋದ್ರು ಅಂತ ಹೇಳ್ತಾನೆ. ದುರ್ಯೋಧನ ಕಾಮೆಂಟ್ ಇದೆ ಕೃಷ್ಣನ ಮೇಲೆ, ಪಾಂಡವರು ಭಾರಿ ಒಳ್ಳೆಯವರು, ನಿನ್ನಿಂದ ಕೆಟ್ಟ ಹಾಳಾಗಿ ಹೋದ್ರು ಪಾಂಡವರೆಲ್ಲ ಕೂಡ. ಇಷ್ಟಂದ ತಾನು ತಂದು ನೇರವಾಗಿ ನರಕ ಅನ್ನ ತಮಸ್ಕೊಟ್ಟು ಬಿಟ್ಟ. ಅದೇ ವಾಲಿ ಏನ್ ಮಾಡ್ಕೊಂಡ್ಬಿಡ್ತಾನೆ, ತಿದ್ಕೊಂಡ್ಬಿಟ್ಟ ಪೂರ್ತಿಯಾಗಿ. ಇಲ್ಲಿ ತಮಾಷೆ ನೋಡಿ, ದುರ್ಯೋಧನ ಧರ್ಮರಾಜಾದಿಗಳಿಗೆ ದ್ರೋಹ ಮಾಡಿದವನು, ವಾಲಿ ಸುಗ್ರೀವನಿಗೆ ದ್ರೋಹ ಮಾಡಿದವನು, ಇಬ್ರು ಅಣ್ಣ ತಮ್ಮಂದಿರ ದ್ರೋಹ ಮಾಡಿದವರೇನೆ. ಆದ್ರೆ ವಾಲಿ ತಿದ್ಕೊಂಡ್ಬಿಟ್ಟನಲ್ಲ, ಎಷ್ಟು ಮೇಲೆ ಹೋಗ್ತಾನೆ. ಅಷ್ಟೇ ಅಲ್ಲ, ಮುಂದಿನ ಜನ್ಮದಲ್ಲಿ ಅರ್ಜುನನಾಗಿ ಹುಟ್ಟುತ್ತಾನೆ. ಆಮೇಲೆ ಇಲ್ಲಿ ಸಾಕ್ಷಾತ್ತಾಗಿ ಕುಶ ರಾಮನ ಮಗ, ಅಲ್ಲಿ ಅರ್ಜುನ ಭೀಮನ ತಮ್ಮ, ಇಲ್ಲಿ ಸರ್ವೋತ್ತಮನಿಗೆ ಮಗ, ಅಲ್ಲಿ ಜೀವೋತ್ತಮನಿಗೆ ತಮ್ಮ. ಅದರ ಫಲ ಇವತ್ತೆಲ್ಲ ಗೀತೆ ಕೇಳಲು ಸಾಧ್ಯವಾಗಿದ್ದ ಯಾರಿಂದ, ಆತ ಗೀತೆ ಕೇಳಿದ ಅಂತ ನಮಗೆ ಸಾಧ್ಯವಾಯಿತು. ಅರ್ಜುನ ಗೀತೆ ಕೇಳುತ್ತಾನೆ, ಕೃಷ್ಣನ ಮುಂದೆ ಕೂತ್ಕೊಂಡು ಗೀತೆ ಕೇಳುತ್ತಾನೆ ಅಂದರೆ ಎಲ್ಲಿಂದ ಎಲ್ಲಿಗೆ ಆತ ಮೇಲೆಗಿದ್ದಾನೆ ಅಂದ್ರೆ, ಕೃಷ್ಣನನ್ನು ನೋಡಿದ್ದು, ಕೃಷ್ಣನ ರಾಮನನ್ನು ಚಿಂತನೆ ಮಾಡಿದ್ದು, ಸತ್ವಗುಣವನ್ನು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ಗೆ ಎತ್ತಿಬಿಟ್ಟು. ಅದರ ಫಲ ಹಾಗಿದ್ದಾರೆ, ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ ಮಧ್ಯೇ ತಿಷ್ಠಂತಿ ರಾಜಸಾಹ. ಕೆಲವರು ಎಲ್ಲಿದ್ರೆ ಅಲ್ಲೇ, ದುರ್ಯೋಧನಂತವರಂತೂ ಅವನ ಗತಿ ಅಧೋಗ ಮೊದಲಿಂದ ಮೊದಲು ಕೊನೆಗೆ ಹೋಗ್ತಾ ಬರ್ತಾನೆ. ಹಿರಣ್ಯಕಶಿಪುವಿನ ಸತ್ ಏನಾದ ಅವನು, ರಾವಣನಾದ, ಸತ್ಯನ ಶಿಶುಪಾಲನಾದ, ಕೊನೆಗೇನಾದ ಕೃಷ್ಣನ ಹೊತ್ತಿಕೊಂಡು ಸತ್. ಮೂರು ಜನ್ಮದಲ್ಲೂ ಭಗವಂತನಿಂದನೇ ಸತ್. ಒಳಗಿದ್ದ ಜಯ ಸದ್ಗತಿಗೆ ಹೋದರು, ಹಿರಣ್ಯಕಶಿಪು ರಾಕ್ಷಸ ಭಯಂಕರವಾದ ದುರ್ಗತಿಗೆ ಹೋಗ್ತಾನೆ. ಇದೆಲ್ಲ ಯೋಚನೆ ಮಾಡಿದಾಗ ನಾವು ಸಾತ್ವಿಕ ಗುಣಗಳನ್ನು ಸಂಪಾದನೆ ಮಾಡಲೇಬೇಕು, ಉಳಿದ ಗುಣಗಳ ಎದ್ದು ಎಚ್ಚರ ತಪ್ಪಿ ಹೋಗಬಾರದು ಅನ್ನೋ ಸಿದ್ಧಾಂತವನ್ನು ಕಾಣುತ್ತೇವೆ. ಇದಿಷ್ಟು ಒಂದು ಭಾಗವಾಯಿತು. ಇನ್ನು ಮುಂದಿನ ಶ್ಲೋಕ ಬಹಳ ಆಶ್ಚರ್ಯ ಉಂಟು ಮಾಡುದು, ಅದು ಹೇಳೋದಿಲ್ಲ, ನಾಳೆನೇ ಹೇಳ್ತೇನೆ ಅಂತ. ಯಾಕೆಂದ್ರೆ ಆ ಶ್ಲೋಕದ ವಿನಿಮಯ ಜಾಸ್ತಿ, ಇಷ್ಟೆಲ್ಲ ಗುಣಗಳನ್ನ ಹೇಳಿಬಿಟ್ಟು ಇವನ್ನೆಲ್ಲ ದಾಟಬೇಕು ಅಂತ ಪರಮಾತ್ಮ ಹೇಳಿಬಿಡ್ತಾರೆ. ನಾವು ಕನ್ಫ್ಯೂಷನ್ ಆದ ಏನಿದೆಯೇನೋ ಹೇಳುತ್ತಿದ್ದಾರೆ ಅಂತ ಹೇಳಿಸುತ್ತೆ. ಅದೇನು ಎಂಬುದನ್ನು ನಾಳೆ ಮತ್ತು ನಾಡಿದ್ದು, ಮಂಗಳ ಭಾನುವಾರ ಅಲ್ಲ, ಶನಿವಾರನೇ ಮಂಗಳ, ನಾಳೆ ಮತ್ತು ನಾಡಿದ್ದು ಎರಡು ದಿವಸದಲ್ಲಿ ಮುಂದಿನ ಅನೇಕ ವಿಚಾರಗಳನ್ನು, ಈ ಗುಣಗಳಿಗೆ ಅನೇಕ ಮತ್ತೆ ಮಾಹಿತಿಗಳನ್ನು ಮತ್ತು ಗುಣಗೆಲ್ಲ ಉಪಾಯವನ್ನು ಎಲ್ಲ ಭಗವಂತ ಹೇಳ್ತಾ ಇದ್ದಾನೆ. ಅದನ್ನು ನಾಳೆ ಮತ್ತು ನಾಡಿದ್ದು ಎರಡು ದಿವಸದಲ್ಲಿ ಅಧ್ಯಾಯ ಮುಗಿಯುತ್ತೇನೆ, ಯೋಚನೆ ಇಲ್ಲ. ಈ ಬಾರಿ ಅಧ್ಯಾಯದ ಒಂದು ಸಮಾಪ್ತಿಯೊಂದಿಗೆ ಈ ಪ್ರವಚನ ಮಾಲಿಕೆ ಮುಕ್ತಾಯವಾಗುತ್ತೆ ನಾಡಿದ್ದು ಅಂತ ತಿಳಿಸ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ವೋಚ ಮಹಂ ತೇನ ಪ್ರಿಯತಾಂ ಕಮಲಾನಜ. ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದ್ ಆನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೋ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂತಿ ಸಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ
ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಚ್ಚಾಮಿ ದೇಶತಃ ಗುಣಗಣ ನಿಲಯಂ ಪತಿಂ ರಮಾಯಾಃ ಜಗದಹ ದಹನಂಚ ವಾಸವೀ ಸೂನುಂ ಮುನಿಕುಲ ತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರುಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹಂ. ಭಗವಂತನಾದ ಶ್ರೀಕೃಷ್ಣ ಅರ್ಜುನನಿಗೆ ಗುಣತ್ರಯಗಳ ವಿವೇಚನೆಯನ್ನು ಮಾಡ್ತಾ ಸತ್ವಗುಣ ರಜೋಗುಣ ತಮೋಗುಣಗಳು ಹೇಗಿವೆ, ಅವುಗಳ ಪರಿಣಾಮ ಏನು, ಅವುಗಳ ಫಲ ಏನು ಮೊದಲಾದ ಅನೇಕ ವಿಚಾರಗಳನ್ನು ಹೇಳ್ತಾ ಮುಂದಿನ ಜನ್ಮಗಳಿಗೆ ಈ ಗುಣಗಳೇ ಕಾರಣ. ಸತ್ವಗುಣಕ್ಕೆ ಪ್ರಾಧಾನ್ಯ ಇದ್ದಾಗ ಸತ್ರೇ ನಿರ್ಮಲವಾದಂತಹ ಲೋಕಗಳಿಗೆ ಹೋಗ್ತಾನೆ, ರಜೋಗುಣಕ್ಕೆ ಪ್ರಾಧಾನ್ಯ ಇದ್ದಾಗ ಕರ್ಮ ಪ್ರಧಾನವಾದ ಜೀವನ ಸಾಗಿಸ್ತಕ್ಕಂಥವರಲ್ಲಿ ಹುಡುತಾನೆ, ತಮೋಗುಣ ಪ್ರಧಾನವಿದ್ದಾಗಿ ಸತ್ರೆ ಆಗ ಅವನು ಮೂಢಯೋನಿಗಳಲ್ಲಿ ಹುಡ್ತಾನೆ. ಹೀಗೆಲ್ಲ ವಿವೇಚನೆಯನ್ನು ಮಾಡ್ತಾ ಸತ್ವಗುಣದ ಮುಟ್ಟು ಫಲ ಏನು ಅಂದರೆ ಜ್ಞಾನ ಬರೋದು. ಮತ್ತೊಮ್ಮೆ ಜ್ಞಾನ ಬರ್ತಾ ಇಲ್ಲ ಅಂದರೆ ಆ ಗುಣ ಸತ್ವಗುಣ ಆಗಿಲ್ಲ ಅಂತಾನೆ ಅರ್ಥ. ಜ್ಞಾನ ವೃದ್ಧಿಗೆ ಸಾಧನವಾಗಲೇಬೇಕು. ಇವತ್ತಿನ ದಿವಸ ಮನುಷ್ಯರ ಯೋಚನೆ ಕೂಡ ಮಾಡ್ತಾ ಇಲ್ಲ, ಧನವೃದ್ಧಿ ಯೋಚನೆ ಮಾಡ್ತಾನೆ ಹೊರತು ಜ್ಞಾನ ವೃದ್ಧಿ ಬರವಾದಷ್ಟು ಪೂಜೆ ಮಾಡ್ತಾರಲ್ಲ ಧನವೃದ್ಧಿಗೆ ಮಾಡ್ತಾರೆ ಹೊರತು ಜ್ಞಾನವೃದ್ಧಿಗೆ ಅಷ್ಟೇನ ಮಾಡ್ತಾರೆ. ವರಮಹಾಲಕ್ಷ್ಮಿ ವ್ರತ ನಿಜವಾಗ್ಲು ಜ್ಞಾನವೃದ್ಧಿಯ ವ್ರತ, ಜ್ಞಾನವೃದ್ಧಿಯ ವ್ರತ ಅದನ್ನು ಧನವೃದ್ಧಿಯ ವ್ರತ ಅಂತ ತಿಳ್ಕೊಂಡ್ರೆ ತಪ್ಪದು. ಮನುಷ್ಯ ದೇಹ ಹಾಗೆ ಧನ ಸಂಪಾದನೆಯ ದೇಹ ಅಲ್ಲ, ಜ್ಞಾನ ಸಂಪಾದನೆಯ ದೇಹ. ಮಾನವ ಅಂತ ಅದಕ್ಕೆ ಕರೆಯೋ, ಮನು ಅವಬೋಧನೆ, ಜ್ಞಾನವೃದ್ಧಿಯನ್ನು ಮಾಡಿಕೊಡ್ಬೇಕು. ಆ ಜ್ಞಾನ ಲೌಕಿಕ ಜ್ಞಾನ ಆಗಬಾರದು, ಅದು ಆಧ್ಯಾತ್ಮಿಕ ಜ್ಞಾನ ಆಗಬೇಕು. ಅಧ್ಯಾತ್ಮ ವಿದ್ಯಾ ವಿದ್ಯಾನ ವಿದ್ಯೆಗಳ ರಾಜ ಆಗ, ಬರೀ ಟಿವಿ ತರಲಕ್ಕೆ ಹೋಗೋದಿಲ್ಲ, ಕಲರ್ ಟಿವಿನೇ ತರುತ್ತಾನೆ. ಇಲ್ಲಿ ಜ್ಞಾನ ತರಬೇಕಾದ್ರೆ ಯಾವ್ದಾರ ಆಯ್ತು ಅಂತ ಹೇಳ್ತಾರೆ, ಅದು ಸರಿಯಲ್ಲ. ಜ್ಞಾನ ಅತ್ಯಂತ ಅತಿ ಹೆಚ್ಚು ಕಲರ್ ಇರೋದು ಪರಮಾತ್ಮನಲ್ಲಿ, ಅಷ್ಟು ಬಣ್ಣ. ದಿವ್ಯಾನೇಕ ಅಧ್ಯ ಉದ್ಯತಾಯುಧಂ ಅನೇಕ ದಿವ್ಯಾಭರಣಂ ನಾನಾಭರಣಾನೀಚ, ಇದೆಲ್ಲ ಭಗವದ್ಗೀತೆಯಲ್ಲಿ ಕೇಳಿದರೆ ಅಷ್ಟು ವರ್ಣಗಳನ್ನು ಜಗತ್ತಲ್ಲಿ ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ವರ್ಣೋಪೇತವಾದಂತಹ ವ್ಯಕ್ತಿತ್ವ ಭಗವಂತನ. ಅದಕ್ಕೆ ಉಪಯೋಗವಾದರೆ ಅದು ಸತ್ವಗುಣದ ಫಲ ಹೊರತು ಇಲ್ಲದೆ ಹೋದ್ರೆ ಇಲ್ಲ. ವ್ರತ ಉಪವಾಸ ಎಲ್ಲವನ್ನೂ ಮಾಡೋದು ಜ್ಞಾನಕಾರ್ಯದ ಹೆಸರೇ ಇಲ್ಲ. ಮತ್ತು ನೂರಾರು ಜನಗಳು ಇವತ್ತು ಆರಾಧನೆಯನ್ನೇ ನೋಡಿಬೇಕಾದ್ರೆ ಆರಾಧನೆಗಳಲ್ಲೇ ಜ್ಞಾನಕಾರ್ಯ ಇರೋದಿಲ್ಲ. ಬಂದಿರೋ ರಾಘವೇಂದ್ರ ಬಂದಿರೋದೇ ಆರಾಧನೆ ಜ್ಞಾನಕಾರ್ಯಕ್ಕೋಸ್ಕರ. ಅಂಥವರಿಗೆ ಈಗ ಮಾಡಿದ್ರೆ ಏನು ಯೋಚನೆ ಮಾಡಬಹುದು? ಇವತ್ತು 99 ಪಾಲು ಮಠಗಳಲ್ಲಿ ಆರಾಧನೆ ಉತ್ಸವಗಳು ಅಂತ ಹೇಳಿದರೆ ಅದು ಊಟ ಅಥವಾ ಎಂಟರ್ಟೈನ್ಮೆಂಟ್ ಅಷ್ಟೇ, ಸಂಗೀತ ಕಚೇರಿಗಳಾಗುತ್ತೆ ಹೊರತು ಮತ್ತೊಂದು ಇರೋದಿಲ್ಲ. ಭಾರಿ ತಪ್ಪದು. ಅದು ಮೂಲತಃ ಭೋಜನ ಬೇಡ ಅಂತ ಹೇಳಲೇ ಇಲ್ಲ, ಬೇಕೇ ಬೇಕು, ಹೊಟ್ಟೆಗೆ ಆಹಾರ ಬೇಕೇ ಬೇಕು, ಇದ್ರೆ ತಲೆ ಹೋಗಲು ಸಂಭವ ಇಲ್ಲ. ಬಟ್ ಇಷ್ಟೆಲ್ಲ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡಿದ್ರೆ ಹಾಸ್ಟೆಲ್ ಅಂತ ಯಾತಕ್ಕೆ ಕರೀತಾರೆ? ಅಲ್ಲಿ ಹುಡುಗರು ಓದೋರಿಗೆ ಮಾತ್ರ ಅವಕಾಶ, ಇಲ್ಲದವ್ರಿಗೆ ಅವಕಾಶ ಇಲ್ಲ. ಓದೋರಿಗೆ ಮಾತ್ರ ಹೇಗೆ ಅವಕಾಶ? ಸ್ಟೂಡೆಂಟ್ಸ್ ಹಾಸ್ಟೆಲ್ ಅಂದರೆ ವಿದ್ಯಾರ್ಥಿಗಳ ಅದು ವಾಸಸ್ಥಾನ, ಭೋಜನಕ್ಕೆ ಅವಕಾಶ. ಬೇರೆಯವ್ರಿಗೆ ಅವಕಾಶ ಹೇಗಿಲ್ವೋ ಜ್ಞಾನ ಕಾರ್ಯದ ಲಿಂಕ್ ಹೇಗೆ ಬರಬೇಕು? ಅದು ಸತ್ವಗುಣದ ಸಂಕೇತ. ದೇವ ಕಾರ್ಯಗಳೆಲ್ಲ ಸತ್ವಗುಣಕ್ಕೆ ತುಂಬ ಹೆಸರಾದದ್ದು, ಆ ರೀತಿ ಉಪಯೋಗಿಸ್ಬೇಕು. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವಚ, ಆಶಾಕಾಂಕ್ಷೆಗಳಿಗೆ ಕಡಿವಾಣ ಬೀಳಬೇಕೆ ಹೊರತು ಅವು ಹೆಚ್ಚಲಕ್ಕೆ ಹೋಗಬಾರದು. ಇನ್ನು ಪ್ರಮಾದ ಮೋಹವು ಭವತಃ ತಮಸಃ ಅಜ್ಞಾನಮೇವಚ, ಪ್ರಮಾದಕ್ಕೆ ಮೋಹಕ್ಕೆ ಎಂದೂ ಅವಕಾಶ ಇರಲೇಬಾರದು ಅಂತ ಪವಿತ್ರವಾದ ರೀತಿಯಲ್ಲಿ ಬೆಳಗಿದರೆ ಸರಿಯದು ಅನ್ನು ಮುಂದುವರಿಸಿ ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೇ ತಿಷ್ಠಂತಿ ರಾಜಸಾಃ ಜಘನ್ಯ ಗುಣವೃತ್ತಿಸ್ಥಾಃ ಅಧೋ ಗಚ್ಚಂತಿ ತಾಮಸಾಃ. ಇದರಲ್ಲಿ ಬರೀ ಜನ್ಮಾಂತರಕ್ಕಷ್ಟೇ ಅಲ್ಲ, ಶ್ರೇಷ್ಠವಾದಂಥ ಗತಿಯನ್ನು ಸ್ವರ್ಗಾದಿ ಲೋಕಗಳನ್ನು ಹೊಂದಬೇಕು ಅಂತಿದ್ರೆ, ಊರ್ಧ್ವಲೋಕದ ಗಮನ ಬೇಕು ಅಂತ ಇದ್ರೆ ಸತ್ವಸ್ಥಾಹ ಒಂದೇ ಪೋಸ್ಟಲ್ಲೇ ಇರ್ತಾನೆ, ಕೆಲವು ಎಕ್ಸಾಮಿನೇಷನ್ಸ್ ಮಾಡ್ಕೊಳ್ತಾನೆ, ಪ್ರಮೋಷನ್ ಬಂದ್ಬಿಡುತ್ತವೆ, ಮೇಲುಕ್ ಹೋಗ್ಲಿಕ್ಕೆ ಶುರುವಾಗ್ತಾನೆ. ಇಲ್ಲದೆ ಹೋದರೆ ಹಾಗೆ ಉಳ್ಕೊಂಡ್ಬಿಟ್ಟಿದ್ದಾನೆ, ಎಷ್ಟೋ ಸಲ ಒಂದು ಕೆಲಸಕ್ಕೋಸ್ಕರ ಬೇರೆಯವ್ರು ಮುಂದೆ ಹೋಗ್ತಾನೆ ಇರ್ತಾರೆ, ಹಾಗೆ ಉಳ್ಕೊಂಡ್ಬಿಡ್ತಾರೆ. ಈ ಸಾತ್ವಿಕ ಗುಣವನ್ನು ವೃದ್ಧಿ ಮಾಡ್ಕೊಳ್ತಾ ಹೋದರೆ ಊರ್ಧ್ವಂ ಗಚ್ಚಂತಿ ತುಂಬ ಮೇಲೆ ಹೋಗ್ತಾನೆ ಸತ್ವಸ್ಥಾಹ. ರಾಘವೇಂದ್ರ ಸ್ವಾಮಿಗಳೇ ದೃಷ್ಟಾಂತ, ಅದಕ್ಕೆ ಭೂಲೋಕದಲ್ಲೂ ತುಂಬ ಮೇಲೆ ಹೋಗ್ತಾರೆ, ಪರಲೋಕದಲ್ಲೂ ತುಂಬ ಉಚ್ಚಗತಿಯನ್ನು ತಲುಪ್ತಾರೆ. ಸತ್ವಸ್ಥಾಹ ನೋಡಿ, ಸತ್ವ ಇದ್ರೆ ಸಾಲ, ಸತ್ವಸ್ಥಾಹ ಸತ್ವೇ ತಿಷ್ಠಂತಿ ಇತಿ ಸತ್ವಸ್ಥಾಹ. ಅದರಲ್ಲಿ ನೆಲೆಯಾಗಿ ಆಕಸ್ಮಿಕವಾಗಿ ಬಂದರೆ ಪ್ರಯೋಜನ ಇಲ್ಲ. ಏನೋ ಊಟಕ್ಕೆ ಹೋದ, ಎಲ್ಲೋ ಹಸಿವೆ ಆಗಿತ್ತು, ಹೋಟ್ಲ ಕಡೆ ಹೊರಟಿದ್ದ, ಬಾರೆಯ ಸೇವೆ ಕೊಟ್ಟಿದ್ದೇನೆ ಮಠಕ್ಕೆ ಬಾ ಅಂತ ಕರೆದ್ರು, ಹೋದ ಊಟ ಮಾಡಿಬಿಟ್ಟ. ಇದೇನು ಸತ್ವದಲ್ಲಿ ಇರಬೇಕಾದ ಹಠ ಇಲ್ಲ ಅವನಿಗೆ, ಊಟ ಆಗಬೇಕಾಗಿತ್ತಾಯ್ತಷ್ಟೇ, ಅದು ಸತ್ವಸ್ಥನಲ್ಲ. ಅಲ್ಲಿಗೆ ಹೋಗಬೇಕು, ಬೇರೆ ಕಡೆ ಹೋಗಲೇಬಾರದು ನಾನು ಅಂತಕ್ಕಂಥ ಸಾತ್ವಿಕ ಪ್ರವೃತ್ತಿ ಇರಬೇಕು. ಬೇರೆ ನನಗೆ ಬೇಡ, ಪಿಡಿಯರು ನಿನ್ನ ದ್ವೇಷಗಳಿಂದ ಏನೂ ಬಂದರು ಸಂಪಾದನೆ ಸಾತ್ವಿಕ ಸಂಪಾದನೆ ಆಗಬೇಕು. ಹಣ ಹೇಗೋ ಬಂದರೆ ಹಣ ಅಲ್ಲ, ಅದು ಸಾತ್ವಿಕ ಸಂಪಾದನೆಯಾಗಿ ಬರಬೇಕು. ಆಚಾರ್ಯ ಹೇಳುತ್ತಾರೆ, ಇವತ್ತು ಜನಕ್ಕೆ ಅದು ಗೊತ್ತೇ ಇಲ್ಲ, ಹಣ ಹೇಗೋ ಬಂದರೆ ಸಾಕು ಅಂತ ತಿಳ್ಕೊಂಡಿರ್ತಾರೆ.
ನಮಗೆ ಹೇಗೋ ಹಣ ಬಂದರೆ ಏನು ಪ್ರಯೋಜನ ಇಲ್ಲ, ಅದು ಮಹಾಲಕ್ಷ್ಮಿ ಆಗೋದಿಲ್ಲ, ಅಲಕ್ಷ್ಮಿ ಆಗ್ತಾಳೆ ಹೊರತು ಮಹಾಲಕ್ಷ್ಮಿ ಆಗೋದೇ ಇಲ್ಲ. ಅದಕ್ಕಾಗಿ ಧರ್ಮೇಣ ಇದ್ಯಾ ಸಾಧನಾನಿ ಸಾಧಯಿತ್ವಾ ವಿಧಾನತಃ ಸ್ನಾತ್ವಾ ಸಂಪೂಜೆಯೇ ವಿಷ್ಣು ವೇದ ತಂತ್ರೋಕ್ತ ಮಾರ್ಗತಃ. ಆಚಾರ್ಯರು ಶಿಷ್ಯರಿಗೆ ಕೊಟ್ಟ ಆದೇಶ ಇದು. ಒಂದು ಧರ್ಮೇಣ ಏನೇ ಸಂಪಾದನೆ ಮಾಡಿ ನಿಮ್ಮ ಧರ್ಮಕ್ಕೆ ಅನುಗುಣವಾಗಿರಬೇಕೇ ಹೊರತು ಧರ್ಮ ಬಾಹಿರವಾಗಿ ಮಾಡಬಾರದು. ಈ ಹಿನ್ನೆಲೆಯಲ್ಲಿ ಸತ್ವಗುಣದ ಪ್ರಯೋಜನ, ಹಾಗಾದರೆ ಊರ್ಧ್ವಂ ಗಚ್ಚಂತಿ ತುಂಬ ಮೇಲೆ ಹೋಗ್ತಾನೆ. ಸತ್ವಸ್ಥಾಹ ಸತ್ವದಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಮತ್ತೆ ಅದು ಮಧ್ಯೆ ತಿಷ್ಠಂತಿ ರಾಜಸಾಹ, ರಾಜಸರು ಆ ಕಡೆ ಇಲ್ಲ ಈ ಕಡೆ ಇಲ್ಲ. ತ್ರಿದಿವ ನಿರಯ ಭೂಗೋಚರಾನ್ ನಿತ್ಯ ಬದ್ಧಾನ್ ನಿದ್ದ ಹಾಗೆ ಮೇಲೆ ಕೆಳಗೆ ಮಧ್ಯೆ ಇಷ್ಟಲ್ಲೇ ಹೊರತು ಮೇಲೆ ಹೋಗೋದೇ, ಇಷ್ಟಕ್ಕೆ ಲಿಮಿಟೆಡ್ ಉಪಯೋಗ ಇಲ್ಲ ಅವ್ರದೆಲ್ಲ ಕೂಡ. ತಾಮಸರಂತೂ ಇರೋ ಅವಕಾಶಗಳು ಕೆಳಗೆ ಹೋಗಿಬಿಡ್ತಾರೆ. ಇವತ್ತು ಸಾಮಾನ್ಯ ಪ್ರಾಣಿಯಾಗಿದ್ದ ಮನುಷ್ಯನಾಗಿ ಹುಟ್ಟಿಬಿಟ್ರೆ ತುಂಬ ಮೇಲೆ ಬಂದಾಗ ಲೆಕ್ಕ, ಆದರೆ ಮನುಷ್ಯನಾಗಿದ್ದ ಪ್ರಾಣಿಯಾಗಿಬಿಟ್ರೆ ಅವನು ಪಶುವಾಗಿ ಬಿಡ್ತಾನೆ, ಎಷ್ಟು ಕಡಿಮೆ ಹೋಗ್ತಾನೆ ಯೋಚನೆ ಮಾಡಿ. ಆ ದೃಷ್ಟಿಯಲ್ಲಿ ಅಧೋಗಚ್ಚಂತಿ ತಾಮಸಾಹ ಜಘನ್ಯ ಗುಣವೃತ್ತಿ ಸ್ಥಾಹ ಅಧೋಗಚ್ಚಂತಿ ತಾಮಸಾಹ. ಈ ಮಾತಿನಲ್ಲಿ ನಮ್ಮ ಇಹಲೋಕದ ಜೀವನದಿಂದ ಹಿಡಿದು ಪರಲೋಕದ ಸುಖಶಾಂತಿಯ ಒಳಗೆ ಈ ಗುಣತ್ರಯಗಳ ಪ್ರಭಾವ ಎಷ್ಟು ಆಳವಾಗಿದೆ, ಸತ್ವಗುಣ ಎಷ್ಟು ಪ್ರಧಾನವಾಗಿ ನಮ್ಮ ದೇಹದಲ್ಲಿ ಇರಬೇಕು, ಆ ತಲೆಯಲ್ಲಿರಬೇಕು, ನಮ್ಮ ಪ್ರತಿನಿತ್ಯದ ಕಾರ್ಯಗಳಲ್ಲಿರಬೇಕು ಎಂಬುದನ್ನು ಸ್ಪಷ್ಟ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕದೊಳಗೆ ಇಷ್ಟು ಒಂದು ಭಾಗ ಆಯಿತು, ಇನ್ನು ಮುಂದಿನ ಬಹಳ ವಿಚಿತ್ರವಾದ ಭಾಗ. ಇಷ್ಟು ಹೇಳಿ ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿ ಗಚ್ಚತಿ. ಈ ಶ್ಲೋಕ ಸುಮ್ಮನೆ ಅರ್ಥ ಕೇಳಿಬಿಟ್ರೆ ನಮಗೆ ಇಷ್ಟೊತ್ತು ಹೇಳಿದ್ದೆಲ್ಲ ಕ್ಯಾನ್ಸಲ್ ಆದಾಗಿಬಿಡುತ್ತೆ. ಯಾರು ಗುಣಗಳ ಮೇಲೆ ಒಬ್ಬಿದ್ದಾನೆ ಅಂತ ತಿಳ್ಕೊಳ್ತಾರಲ್ಲ ಅವರು ದೊಡ್ಡವರು. ಇಷ್ಟೊತ್ತು ಗುಣಗಳ ಬಗ್ಗೆ ಸಾಕಷ್ಟು ಹೇಳಿಬಿಟ್ಟು ಇಷ್ಟು ಗುಣಗಳಿದ್ರು ಕೂಡ ಮೇಲ್ನೋಟಕ್ಕೆ ಜನ ಎಂತ ಏನೇ ಆದರೂ ಕೂಡ ರೆಡ್ಯೂಸ್ ಮಾಡಿಬಿಡೋದು. ಒಳ್ಳೇದು ಮಾಡಿನೋ ಸತ್ವಗುಣ ಕಾರಣ, ಕೆಟ್ಟದಾಯ್ತೋ ತಮೋಗುಣ ಕಾರಣ, ಮಧ್ಯದಲ್ಲಿದ್ದಾನೋ ರಜೋಗುಣ ಕಾರಣ, ಅಲ್ಲಿಗೆ ಮುಂದಕ್ಕೆ ಹೋದ ಸ್ಟಾಪ್ ಆಗಿಬಿಡ್ತಾನೆ. ಸಾಂಖ್ಯ ಮತದವರು ಹಾಗೆ ಮಾಡಿದ್ರು, ಅವರಿಗೆ ಗುಣದ ಮೇಲೆ ಮತ್ತೊಂದು ಯೋಚನೆ ಇಲ್ಲ, ಗುಣಗಳೇ ಫೈನಲ್, ಎಲ್ಲ ಗುಣದ ಕೈಯಲ್ಲಿದೆ ಅಂತ ತಿಳ್ಕೊಂಡ್ಬಿಟ್ರು. ಭಗವಂತ ಹೇಳ್ತಾನೆ ಗುಣಗಳ ಕೈಯಲ್ಲಿ ಇಷ್ಟಿದೆ, ಆದರೆ ಗುಣಗಳೆಲ್ಲ ಬೇರೆಯವ್ರ ಕೈಯಲ್ಲಿವೆ ಅಂತ ಹೇಳ್ತಾರೆ. ಈ ಗುಣಗಳೆಲ್ಲ ಇನ್ನೊಬ್ಬನ ಕೈಯಲ್ಲಿವೆ. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟ ಅನುಪಶ್ಯತಿ. ಹೀಗೆ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟ ಅನುಪಶ್ಯತಿ ತದಾ ಏವ ನಾ. ಈ ಅರ್ಥ ಬೇರೆ ಯಾರೂ ಬರಲಿಲ್ಲ, ಆಚಾರ ಒಬ್ಬರೇ ತೋರಿಸಿದವರ ಅರ್ಥ. ಮೇಲ್ನೋಟದ ಅರ್ಥ ಏನಾಗುತ್ತೆ, ನಾ ಅನ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟ ಅನುಪಶ್ಯತಿ. ಗುಣೇಭ್ಯ ಅನ್ಯಂ ಕರ್ತಾರಂ ಯದಾ ದ್ರಷ್ಟ ನಾ ಅನುಪಶ್ಯತಿ. ಅಂದರೆ ಈ ಗುಣಗಳಿಗಿಂತ ಮಿಗಿಲಾದ ಮತ್ತೊಬ್ಬ ಕರ್ತೃ ಇಲ್ಲ ಅಂತ ಯಾವನು ತಿಳಿತಾನೆ ಅವನು ಉದ್ಧಾರವಾಗ್ತಾನೆ. ಗುಣಗಳಿಗಿಂತ ಮಿಗಿಲಾದ ಕರ್ತೃ ಯಾರಿಲ್ಲ ಅಂದರೆ ಗುಣಗಳೇ ಫೈನಲ್ ಅಂತ ಅವನು ತಿಳ್ಕೊಂಡ್ಬಿಡ್ತಾನೆ, ಅವನು ಮುಕ್ತನಾಗ್ತಾನೆ ಎಂಬ ಅರ್ಥ ಬರುತ್ತೆ. ಸಾಂಖ್ಯ ಮತದವರು ಆರಿ ತಪ್ಪು ತಿಳ್ಕೊಂಡವರು. ಇಲ್ಲಿ ಎರಡು ಅರ್ಥ ಉಂಟು ಅದಕ್ಕೆ. ಮೊದಲನೇ ಅರ್ಥ ಗುಣಗಳಿಂದನೇ ಆಗ್ತಾ ಇದೆ, ಬೇರೆಯವರಿಂದ ಆಗ್ತಾ ಇಲ್ಲ ಅಂತ ತಿಳ್ಕೊಂಡವ್ರು ಉದ್ಧಾರವಾಗ್ತಾನೆ. ಇದಕ್ಕೊಂದು ಅರ್ಥ ಉಂಟು. ಅಂದರೆ ಯಾವುದೋ ಏನೋ ಕಾರಣ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ, ಹೊಟ್ಟೆ ನೋವಾಗಿದೆ ಓಹೋ ಏನೋ ಆಗಿದೆ ಕೊಡ್ತಾನೆ ಸರಿ ಮಾಡಿಬಿಡ್ತಾನೆ. ಹೊಟ್ಟೆ ನೋವು ನ್ಯಾಚುರಲ್ ಆಗಿ ಬಂದಿದ್ದಲ್ಲ, ಅದು ಒಂದು ಏನೋ ತಿನ್ನಬಾರದಿಂದ ಬಂತು ಹೊರಟೋಯ್ತು. ಸೊ ಆ ರೋಗಕ್ಕೆ ಆ ಒಂದು ವಿಚಿತ್ರವಾದಂಥ ಕಾರಣ ಇದೆ. ಈ ಔಷಧಿ ಕೊಟ್ಟರೆ ರೋಗ ವಾಸಿ ಆಗುತ್ತೆ, ಅಂದರೆ ವೈದ್ಯನ ಕೆಲಸ ಇದು. ಒಂದು ಯಾವ ದೋಷದಿಂದ ಯಾವ ರೋಗ ಬಂತು ಆ ದೋಷ ತೆಗೆದ್ರೆ ರೋಗ ವಾಸಿ ಆಗುತ್ತೆ. ಇದು ಒಂದು ಹಂತದ ಚಿಂತನೆ, ಇದು ತಪ್ಪಲ್ಲ. ಆದರೆ ಒಂದು ತಪ್ಪು ಅವಾಯ್ಡ್ ಮಾಡಬೇಕು, ಒಂದು ತಪ್ಪನ್ನು ಕಳಿಸ್ಬೇಕು. ಹೊಟ್ಟೆ ನೋವಾಗಿ ನೀನು ಹಣೆ ಬಾರ ಅಷ್ಟೇ ಬೇಡ, ಯಾವಾಗ ಹೊಟ್ಟೆ ಸತ್ತೋಗು ಅಂತ ಹೇಳಿಬಿಟ್ರೆ ವೈದ್ಯನಾಗೋದಿಲ್ಲ ಅವನು, ಅದು ವಾಸಿ ಮಾಡ್ತೇನೆ ಬಾ ಅಂತ ಹೇಳಬೇಕು. ಗುಣಗಳ ಪ್ರಭಾವವನ್ನು ಅರ್ಥ ಮಾಡಿಕೊಂಡು ಇದು ನಿನಗೆ ಸೇರಿದ್ದಲ್ಲ, ಗುಣಗಳಿಂದ ಆಗಿದೆ, ಗುಣಗಳನ್ನು ಸರಿ ಮಾಡಿಕೊ, ಅವ ಸರಿ ಹೋಗುತ್ತೆ. ಎಷ್ಟೋ ಸಲ ಅಂತ ಪ್ರಸಂಗ ನಡೆಯುತ್ತೆ. ತುಂಬ ಜನ ಹೇಳ್ತಾರೆ ರಾಯರೆಲ್ಲೋ ಸೇವೆಗೆ ಹೋದ ಕಾಲಕ್ಕೆ ಏನೋ ಸೂಚನೆ ಆಗಿಬಿಡುತ್ತೆ, ಇನ್ಮೇಲೆ ಈ ರೀತಿ ಮಾಡೋ ನೀನು ಅಂತ ಹೇಳಿಬಿಡ್ತಾರೆ. ಇಷ್ಟು ನಮಸ್ಕಾರ ಹಾಕೊಂಡು ಸೂಚನೆ ಆಗುತ್ತೆ ಅಂತ ತಿಳ್ಕೊಂಡು ನಮಸ್ಕಾರ ಹಾಕ್ತಾನೆ. ಉದ್ದೇಶ ಏನು ಗೊತ್ತೇನೋ, ಸತ್ವಗುಣ ವೃದ್ಧಿ ಆಗಲಿ ಅಂತ ಕೊಟ್ಟಿದ್ದು ಮಾತದ ಒಂದು, ಅದು ಹಾಕ್ತಾರೆ ಸರಿ ಹೋಗ್ಬಿಡುತ್ತೆ. ಲಕ್ಷ ಪ್ರದಕ್ಷಿಣೆ, ಲಕ್ಷ ನಮಸ್ಕಾರ ಇಷ್ಟೆಲ್ಲ ಮಾಡಿದ್ರೆ ಎಫೆಕ್ಟ್ ಆಗಿಬಿಡುತ್ತೆ. ಏನೋ ಆಫೀಸರ್ ಸಸ್ಪೆಂಡ್ ಆಗೋ ಸ್ಥಿತಿ ಬಂದಿರ್ತಾನೆ, ಯಾರೋ ಹೇಳ್ತಾರೆ ಹೋಗಿ ಅವನಿಗೆ ತಪ್ಪಾಯ್ತು ಸರ್ ಅನ್ನಯ್ಯ ಅಂತ ಹೇಳ್ತಾರೆ, ಸಾರಿ ತಪ್ಪಾಯ್ತು ಅಂತ ಹೇಳ್ತಾರೆ ಹೋಗ್ಲಿ ಬಿಡು ಆರ್ಡರ್ ಹರಿದಾಗ್ತಾನೆ. ನಾನ್ ಮಾಡಿದ್ದು ಸರಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಇಶ್ಯೂ ಮಾಡ್ತಾರೆ ಆ ಟೈಪ್. ಇವ ದೊಡ್ಡವರು ನಮಸ್ಕಾರ ಎಲ್ಲ ಮಾಡೋ ಉದ್ದೇಶ ಏನು ಅಂದ್ರೆ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ತಾನಿ ಸರ್ವಾಣಿ ದೇವೇಶ ಕ್ಷಮಸ್ವ ಪುರುಷೋತ್ತಮ. ನಮ್ಮ ತಪ್ಪು ಎಷ್ಟಾಗಿದೆ ಲೆಕ್ಕನೇ ಇಲ್ಲ, ಆ ತಪ್ಪನ್ನು ಕ್ಷಮಿಸುವಂತ ಬೇಡ್ಕೋತೇವಲ್ಲ ಅವ ಸರಿ ಹೋಗಿಬಿಡುತ್ತೆ. ಅಂದರೆ ಗುಣಗಳ ರೋಲ್ ಇದೆ, ಆ ಗುಣಗಳ ರೋಲ್ಗೆ ಒಂದು ಇತಿಮಿತಿಗಳು ಇದೆ, ಅದನ್ನು ಅರ್ಥ ಮಾಡಿಕೊಂಡು ಬೇರೆ ಯಾವುದನ್ನು ಹೊಣೆಗಾರರನ್ನಾಗಿ ಬೇರೆ ಯಾರನ್ನಾಗಲಿ ಯಾವುದನ್ನಾಗಲಿ ಹೊಣೆಗಾರರನ್ನಾಗಿ ಮಾಡದೇನೆ ಈ ಗುಣಗಳವರೆಗೂ ಎಂಡಾಗಿ, ಆದರೆ ಒಂದು ಹಂತದ ಜ್ಞಾನ, ಒಂದು ಹಂತದ ಜ್ಞಾನ ಒಳ್ಳೆಯದೇ, ಆದರೆ ಅಲ್ಲಿ ಸ್ಟಾಪ್ ಆಗಬಾರದು. ಅದಕ್ಕೆ ಇನ್ನೊಂದು ಅರ್ಥವನ್ನು ಅದಕ್ಕೆ ಹೇಳುತ್ತಾರೆ. ಯದಾ ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾ ಅನುಪಶ್ಯತಿ. ಈ ತನ್ನ ಬದುಕಿನೊಳಗೆ ಗುಣೇಭ್ಯ ಅನ್ಯಂ ಕರ್ತಾರಂ, ಈ ಗುಣಗಳ ಮೇಲೆ ಅನ್ಯಂ ಕರ್ತಾರಂ, ಇನ್ನೊಬ್ಬ ಸ್ವಾಮಿ ಇದ್ದಾನೆ ಅಂತ ಯಾವಾಗ ತಿಳಿತಾನಲ್ಲ ಆಗ ನಾ, ನಾ ಅನ್ನೋದು ನಾ ಅಲ್ಲ ನಾ ಅಂತೇಳಿ, ಅದು ನೃ ಶಬ್ದ, ನರ ಶಬ್ದ ಬೇರೆ ನೃ ಶಬ್ದ ಬೇರೆ, ನಾ ನರವು ನರ ಅಂತ ನಡೆಯುತ್ತ. ಆಗ ಅವನು ಮನುಷ್ಯ ಅನಿಸ್ಕೊಳ್ಳುತ್ತಾನೆ ಅಂತೇಳಿ, ಆಗ ಅವನು ಮನುಷ್ಯ ಅನಿಸ್ಕೊಳ್ಳುತ್ತಾನೆ. ಈ ಗುಣಗಳ ಮೇಲೆ ಒಬ್ಬನಿದ್ದಾನೆ, ಅವನ ಕೈಯಲ್ಲಿ ಎಲ್ಲ ಇದೆ ಅಂತ ಅವನು ತಿಳ್ಕೊಂಡು ದೇವರನ್ನ ಅರ್ಥ ಮಾಡ್ಕೊಳ್ಳುತ್ತಾನಲ್ಲ ಅವನ್ನ ಮನುಷ್ಯ ಅಂತ ಕರೀತಾರೆ. ಇಲ್ಲದೆ ಹೋದ್ರೆ ಅವನು ಮನುಷ್ಯನಲ್ಲ. ಅನ್ಯಥಾ ಪಶುರೇವ ಇತ್ಯರ್ಥ. ರಾಘವೇಂದ್ರ ಸ್ವಾಮಿಗಳು ಗೀತಾವಿರುತ್ತೆಯಲ್ಲಿ ಬರೀತಾರೆ, ಇಲ್ಲದೆ ಹೋದ್ರೆ ಪಶು ಅಂತ ತಿಳ್ಕೊಂಡು ಬಿಡಿ, ಎಲ್ಲ ಗುಣಗಳಿಂದನೇ ಆಗುತ್ತೆ ಅಂತ ತಿಳ್ಕೊಂಡು ಬಿಟ್ರೆ ಅವನು ಪಶು. ಗುಣಗಳಿಂದ ಒಂದು ಹಂತದವರೇ ಆಗುತ್ತೆ ಅಂತ ತಿಳ್ಕೊಂಡ್ರೆ ಸರಿ, ಆದರೆ ಗುಣಗಳೇ ಫೈನಲ್ಲು, ಅವರ ಮೇಲೆ ಯಾರೂ ಇಲ್ಲ ಅಂತ ಯಾರು ತಿಳ್ಕೊಂಡು ಬಿಡ್ತಾರಲ್ಲ, ಕರ್ಮವೇ ಫೈನಲ್ ಅಂತ ತಿಳ್ಕೊಂಡ್ರೆ ಅವನು ಮೀಮಾಂಸಕನಾಗ್ತಾನೆ, ಗುಣಗಳೇ ಫೈನಲ್ ಅಂತ ತಿಳ್ಕೊಂಡ್ರೆ ಸಾಂಖ್ಯನಾಗ್ತಾನೆ. ಸಾಂಖ್ಯ ಮತ ಅಂತ ಒಂದು ಮತ ಇದೆ, ಅದು ದೇವರಿಗೆ ಏನು ಇಂಪಾರ್ಟೆನ್ಸ್ ಕೊಡದೆ ಹೋಗಿತ್ತು. ಒಂದು ಮತ ಇಂಪಾರ್ಟೆನ್ಸ್ ಕೊಡಲೇ ಇಲ್ಲ, ಇನ್ನೊಬ್ಬರು ಕೊಟ್ಟರು ಮೂಲೆ ಗುಂಪು ಮಾಡಿದ್ರೆ ಹೊರತು ದೇವರನ್ನೇ ಒಪ್ಪದೇ ಇದ್ದದ್ದು ಒಂದು ಮತ, ದೇವರನ್ನು ಒಪ್ಪಿದ್ರು ಕೂಡ ಅವನು ತೀರಾ ಸೀಮಿತವಾದವನು ಅಂತ ಹೇಳಿದ ಇನ್ನೊಂದು ಮತ, ಅವೆರಡೂ ಸರಿಯಲ್ಲ. ಆ ಹಿನ್ನೆಲೆಯಲ್ಲಿ ನಾ ಅಂತ ಅನಿಸ್ಕೋಬೇಕಾದ್ರೆ, ನಾ ಅಂತ ಅನಿಸ್ಕೋಬೇಕಾದ್ರೆ, ಮನುಷ್ಯ ಅಂತ ಅನಿಸ್ಕೋಬೇಕಾದ್ರೆ, ಸ್ಟೂಡೆಂಟ್ ಹೀಗಿದ್ರೆ ಸ್ಟೂಡೆಂಟ್ ಅವನು ಅಂತ ಕರೀತಾರಲ್ಲ ಆ ಥರ ಈ ರೀತಿ ತಿಳ್ಕೋಬೇಕು ಸರಿಯಾಗಿ. ಆಗ ಓ ಸರಿಯಾದ ವಿದ್ಯಾರ್ಥಿ, ಪೆನ್ ಇಲ್ಲ, ಪೇಪರ್ ಇಲ್ಲ, ಕ್ಲಾಸ್ಗೆಂತೂ ಬರೋದೇ ಇಲ್ಲ, ನೀನ್ಯಾ ಮೂಲೆ ಸ್ಟೂಡೆಂಟ್ ಅಯ್ಯ ಅಂತ ಕೇಳಿದ್ರೆ ಹಾಗೂ ಹಾಗೆ. ಇವತ್ತು ದೇವ್ರ ಗುಣಗಳ ಮೇಲೆ ದೇವರಿದ್ದಾನೆ ಅಂತ ಗೊತ್ತೇ ಇಲ್ಲ, ನೀನಂಥ ಮನುಷ್ಯ. ಅದು ಪಶುಗಳಿಗೆ ಗೊತ್ತಾಗೋದಿಲ್ಲ ಅಂದ್ರೆ ಅರ್ಥ ಆಗುತ್ತೆ, ಅವ್ರು ತಿಳುವಳಿಕೆನೇ ಇಲ್ಲ ಪಾಪ. ಪಶುಗಳಿಗೆ ಗೊತ್ತಾಗೋದಿಲ್ಲ, ಅರ್ಥ ಇಲ್ಲ, ಆದ್ರೆ ಹೊಡಿತಾರೆ. ಈ ಮಧ್ಯೆ ಎಲ್ಲ ಹುಲ್ಲಿಟ್ಟಿರ್ತಾರೆ, ಮನೆ ಮುಂದೆ ಅಕ್ಕಿ ಇಟ್ಟಿರ್ತಾರೆ ಸಾಮಾನ್ಯ, ಹಸು ಒಂದು ಬಾಯಿ ಆಗುತ್ತೆ ಅಂತ ತಿಳ್ಕೊಳ್ಳಿ, ಜೋರ ಹೊಡೆದು ಬಿಡ್ತಾರೆ ಪಾಪ. ಅದಕ್ಕೇನು ಗೊತ್ತಿ ಮಧ್ಯೆ, ಅದಕ್ಕೆ ಆಹಾರ ಅಂತ ಗೊತ್ತೇ ಹೊರತು ಇದಕ್ಕೊಬ್ಬ ಸ್ವಾಮಿ ಇದ್ದಾನೆ ಕೇಳಿ ತಗೋಬೇಕು, ಕೇಳೋದಕ್ಕಾರ ಬರುತ್ತಾ ಪಾಪ, ಅದಕ್ಕೆ ಕೇಳೋದಕ್ಕೂ ಬರೋದಿಲ್ಲ, ಕೇಳಿ ತಗೋಬೇಕು ಅಂತ ತಿಳುವಳಿಕೆನೂ ಇಲ್ಲ, ಅಷ್ಟಕ್ಕೆ ಹೊಡಿತಾರೆ. ನನ್ ತಗೊಂಡ್ಬಿಟ್ಟೆ ನೀನೀಗ, ಅವನಿಗೆ ಅರ್ಥ ಆಗುತ್ತೆ, ಪಶುಗೆ ಏನು ಅರ್ಥ ಆಗೋದಿಲ್ಲ, ಆದರೂ ಶಿಕ್ಷೆ ಕೊಡ್ತಾರೆ. ತಿಳಿಲಿಕ್ಕೆ ಅವಕಾಶವಿಲ್ಲದೆ ಇರತಕ್ಕಂಥ ಪಶು ತಪ್ಪು ಮಾಡಿದೆ ಶಿಕ್ಷೆ ಕೊಡ್ತಾರಲ್ಲ, ತಿಳಿಬೇಕಾದ ತಿಳುವಳಿಕೆ ಅರ್ಹತೆ ಆದ ಮನುಷ್ಯಾಗಿ ಮಾಡಿಬಿಟ್ರೆ ಏನು ಮಾಡ್ಬೇಕು ಅದಕ್ಕೆ? ಅನ್ಯಥಾ ಪಶುರೇ ಅವನು, ಪಶುವೇ ಅಂತ ಅರ್ಥ. ನಮಗೀಗ ಗೊತ್ತಾಗುತ್ತೆ, ಏನೋ ಗೊತ್ತಿಲ್ಲ ತಪ್ಪು ಮಾಡಿಬಿಟ್ಟು ಅಂತ ಯಾರಾದ್ರು ಹೇಳಿದ್ರೆ ನಾಚಿಕೆ ಆಗೋದಿಲ್ಲ ಅಂತ ಕೇಳಬೇಕಾಗತ್ತೆ. ಏನು ಗೊತ್ತಾಗಿಲ್ಲ ತಪ್ಪು ಮಾಡೋದಕ್ಕೆ, ಏನಾಗಿದೆ ನಿಮಗೆ ಗೊತ್ತಿಲ್ಲ ಅಂತ ಹೇಳೋದಕ್ಕೆ? ಬಾಯಿಲ್ವಾ? ಕಣ್ಣು ಹೇಳಿದ್ ಕಣ್ಣು ಕೂಡಾದ್ರೆ ಬಾಯಿ ಕೂಡ ಅಂತ ಕೇಳ್ತಾರೆ ನೋಡಿ. ಧೃತರಾಷ್ಟ್ರ ಕಣ್ಣಿದ್ದೆಲ್ಲ ಪಾಪ, ಸಂಜೆಯನ್ನು ಕೇಳಿ ತಿಳ್ಕೊಂಡ್ಬಿಟ್ಟ, ಬಾಯಿಂದ ಕೇಳಿದ. ಧೃತರಾಷ್ಟ್ರ ಉವಾಚ ಕಿವ ಕುರುವತ ಸಂಜಯ, ಕೇಳಿದ ಉತ್ತರ ತಿಳ್ಕೊಂಡ್ಬಿಟ್ಟು. ಅದಕ್ಕೆ ಕಣ್ಣಿಲ್ಲ ಬೇಡ, ಕಿವಿ ಇಲ್ವಾ? ಎರಡಕ್ಕೆ ಅರ್ಥ. ಲೋಕದೃಷ್ಟಿಯಲ್ಲಿ ಕಣ್ಣಿಲ್ಲ, ಓಡಾಡ್ತಿರ್ತಾರೆ ಅವ್ರು, ಕೇಳಿ ತಿಳ್ಕೊಳ್ಳಿ, ಮುಗಿದೋಯ್ತು. ಶಾಸ್ತ್ರದೃಷ್ಟಿಯಲ್ಲಿ ಕಣ್ಣಿಲ್ಲ, ತಿಳಿದವರಿರ್ತಾರೆ, ಕೇಳಿ ತಿಳ್ಕೊಳ್ಳಿ. ಶಾಸ್ತ್ರದ ಕಣ್ಣು ಅಂದ್ರೆ ಈ ಕಣ್ಣು ಪ್ರಯೋಜನಕ್ಕೆ ಬರೋದಿಲ್ಲ, ಆ ಕಣ್ಣು ನಮಗಿಲ್ಲ. ಆದ್ರೆ ರಾಘವೇಂದ್ರ ಸ್ವಾಮಿಗಳು ಅಂತಿಲ್ವಾ, ಪುರಂದರದಾಸರ ಜಗನ್ನಾಥದಾಸರಂತವ್ರು ಇಲ್ವಾ, ಅವ್ರು ಕೇಳಿ ತಿಳ್ಕೊಬಾರ್ದ? ಇಲ್ಲ, ತಾನು ಎಷ್ಟು ತೋಚಿತ್ತೋ ಅಷ್ಟೇ. ಇನ್ನೊಬ್ಬರು ಕೇಳೋದಿಲ್ಲ, ತಪ್ಪು ಮಾಡೋದನ್ನು ಬಿಡೋದಿಲ್ಲ. ಅದಕ್ಕೆ ತಪ್ಪು ಮಾಡಿದೆ ಅಂದರೆ ಅದಕ್ಕೆ ಎಕ್ಸ್ಕ್ಯೂಸ್ ಇಲ್ಲ ಅಂತ ಹೇಳ್ತಾರೆ. ನಿನಗೆ ಕಣ್ಣು ಕೈ ಕಾಲು ಕಿವಿ ಎಲ್ಲ ಕೊಟ್ಟು, ಹೇಳೋ ಜರಗಳನ್ನು ಕೊಟ್ಟು, ಅವಕಾಶ ಕೊಟ್ಟು ತಿಳ್ಕೊಳ್ಳೋದೆ ತಪ್ಪು ಮಾಡಿಬಿಟ್ರೆ ಪಶು ಅಲ್ಲದೆ ಇನ್ನೇನು ಅಂತ ಕರೀತಾರೆ. ಅದಕ್ಕೆ ಪಶುವಿಗಾಗ ಶಿಕ್ಷೆ ಕಡಿಮೆ, ಮನುಷ್ಯ ಎಷ್ಟು ಹೊಡಿತಾನೆ ಅಷ್ಟೇ, ದೇವ್ರು ಹೊಡೆಯೋದಿಲ್ಲ. ಅದನ್ನು ಯೋಚನೆ ಮಾಡಿ, ಪಶುಗಳನ್ನ ದೇವ್ರು ಹೊಡೆಯೋದಿಲ್ಲ. ಯಾರು ಹೊಲದಾಗ ಹೋಗಿ ಯಾರದಾರ ಮನೆಗೆ ಹೋಗಿ ಹಸುಗಳು ಏನಾದ್ರು ತಿಂದರೆ ಅಥವಾ ನಾಯಿ ಹೋಗಿ ಯಾರನ್ನಾರು ಮುಟ್ಟಿದರೆ ನಾಯಿಗೆ ಶಿಕ್ಷೆ ಇಲ್ಲ. ನಾಯಿ ಅನೇಕರಿಗೆ ಗೊತ್ತಿಲ್ಲ, ನಾಯಿಗೆ ಶಿಕ್ಷೆ ಇಲ್ಲ, ಹಸುಗಳಿಗೂ ಶಿಕ್ಷೆ ಇಲ್ಲ. ಯಾಕೆ? ತಿಳುವಳಿಕೆನೇ ಇಲ್ಲ ಅವಕ್ಕೆ. ಶಿಕ್ಷೆ ಯಾರಿಗೆ ಗೊತ್ತೇನೋ, ಇವರಿಗೆ ಶಿಕ್ಷೆ ಶುರುವಾಗ. ನಾಯಿನ ಯಾಕಯ್ಯ ಬಿಟ್ಟೆ ಅಂತ ಇವ್ನು ಹೊಡಿತಾನೆ, ನಾಯಿನ ಬಿಟ್ಟವನು ಹೊಡಿತಾನೆ. ಇವತ್ತು ಆಗಲ್ಲ, ನಾಯಿನ ಯಾಕಯ್ಯ ಬಿಡಲಿಲ್ಲ ಅಂತ ಹೊಡೆಯೋರು ಸಿಗ್ತಾರೆ ಅಷ್ಟೇ, ಯಾಕೆ ಬಿಟ್ಟೆ ಅಂತಲ್ಲ, ಯಾಕೆ ಬಿಡಲಿಲ್ಲ ಅನ್ನೋ ಜನ ಸಿಗ್ತಾರೆ ಅಷ್ಟೇ. ಅದು ಶಿಕ್ಷಾರ ಅಪರಾಧವಾಗೋದಾಗ. ಅಂದರೆ ಮನುಷ್ಯರಿಗೆ ಪಶುಗಳಿಗೆ ಶಿಕ್ಷೆ ಕೊಡೋ ಹಕ್ಕು ನಮಗಿಲ್ಲ, ನಿಜವಾಗಲೂ ಕೂಡ ಕೊಡ್ತೇವೆ ನಾವು, ದೇವರು ಕೊಡೋದಿಲ್ಲ ಅದಕ್ಕೆ. ಅದು ಭೋಗ ಶರೀರ ಅಂತ ಹೇಳ್ತಾರೆ ಅದಕ್ಕೆ. ಹಿಂದೆ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ಹೊರತು ಅಲ್ಲಿ ಹೊಸ ಶಿಕ್ಷೆ ಅದಕ್ಕಿಲ್ಲ. ಆದರೆ ಮನುಷ್ಯ ಮಾಡ್ತಾನಲ್ಲ, ಇದಕ್ಕಿಲ್ಲೂ ಶಿಕ್ಷೆ, ಪರಲೋಕದಲ್ಲೂ ಶಿಷ್ಯೆ. ಮತ್ತೆ ಈ ಶಿಕ್ಷೆ ಯಾತಕ್ಕೆ ಕಾರಣ ಅಂತ ಕೇಳಿದರೆ, ಈ ಕಾರಣದಿಂದ ತಿಳುವಳಿಕೆ ಅವಕಾಶ ಕೊಟ್ಟಿದ್ದು ನೀನು ಉಪಯೋಗ ಮಾಡಿಕೊಂಡಿಲ್ಲ ಅಂದ ಮೇಲೆ ನೀನು ಪಶು ಅಂತ ಅರ್ಥ. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟ ಅನುಪಶ್ಯತಿ. ಆದ್ರಿಂದನೇ ಆಗ ಅವನನ್ನ ಗುಣೇಭ್ಯಶ್ಚ ಪರಂ ವೇತ್ತಿ, ಇವುಗಳ ಮೇಲೆ ಇನ್ನೊಬ್ಬ ಕರ್ತೃ ಇದ್ದಾನೆ. ಆಗೊಂದು ಪ್ರಶ್ನೆ ಬಂತು, ಅವನು ಹೇಗಿದ್ದಾನೆ ಅಂತ ಪ್ರಶ್ನೆ ಇದೆ. ನಾವೆಲ್ಲ ಗುಣಬದ್ಧರಾಗಿ ಬದುಕ್ತಾ ಇದ್ದೇವೆ, ಇದು ಗುಣಗಳ ಮೇಲೆ ಒಬ್ಬಿದ್ದಾನೆ ಅಂತ ಹೇಳಿದ್ರೆ ಅವನು ಗುಣಗಳಿಗೆ ಒಳಗಾಗಿ ಬದುಕ್ತಾನೋ ಅಂತ ಪ್ರಶ್ನೆ ಬರಬಹುದು. ಅವನು ಗುಣಗಳಿಗೆ ಒಳಗಾಗ್ತಾನೋ ಅಂದ್ರೆ ಇಲ್ಲ, ಗುಣೇಭ್ಯಶ್ಚ ಪರಂ ವೇತ್ತಿ, ಅವನು ಗುಣಗಳ ಮೇಲಿದ್ದಾನೋ, ಗುಣಗಳನ್ನು ನಿಯಂತ್ರಣ ಮಾಡ್ತಾ ಇದ್ದಾನೆ, ಆದರೆ ಗುಣಗಳ ಲೇಪ ಅವನಿಗಿಲ್ಲ. ಅಂತ ಅವನು ತಿಳ್ಕೊಳ್ತಾನಲ್ಲ, ಮಧ್ವಾಭಂ ಸೋಧಿಗಚ್ಚತಿ, ಅವನು ನನ್ನ ಹತ್ರ ಬರ್ತಾನೆ ಅರ್ಜುನ ಅಂತ ಹೇಳ್ತಾನೆ. ಇದು ಭಗವದ್ಗೀತೆಯ ದೊಡ್ಡ ಸಂದೇಶ. ಗುಣಗಳನ್ನು ಅರ್ಥ ಮಾಡಿಕೊಳ್ಳಿ, ಗುಣಗಳಿಗೆ ಮೇಲೆ ಇನ್ನೊಬ್ಬರಿದ್ದಾನೆ ಅಂತ ತಿಳ್ಕೊಳ್ಳಿ, ಅವನಿಗೆ ಗುಣಗಳ ಒಂದು ಸಂಬಂಧ ಇಲ್ಲ ಅಂತ ತಿಳ್ಕೊಳ್ಳಿ, ಆಗ ನಿಮಗೆ ಸದ್ಗತಿ ಆಗತ್ತೆ ಅಂತ ಹೇಳಿ. ಇವತ್ತು ಲೋಕದಲ್ಲಿ ನೋಡಿಬೇಕಾದ್ರೆ ಕಾರಲ್ಲಿ ಡ್ರೈವ್ ಮಾಡ್ತಾನೆ, ಕಾರ್ ಕಂಟ್ರೋಲ್ ಇದೆ ಅವನಿಗೆ, ಕಾರ್ ಕಂಟ್ರೋಲ್ ಇದೆ, ಕಾರ್ಗೆ ಎಲ್ಲ ಹೊಡೆಯುತ್ತೆ, ಇವನಿಗೂ ಪೆಟ್ಟು ಬಿಡಿರ್ತಾನೆ. ಅಂದ್ರೆ ಕಾರ್ ಕಂಟ್ರೋಲ್ ಇದ್ರೂ ಕೂಡ ಕಾರಿನ ಕಂಟ್ರೋಲ್ ಒಳಗು ಇವನಿದ್ದಾನೆ, ಮತ್ತೆ ಕಾರು ಇವನ್ ಕಂಟ್ರೋಲ್ ಇದೆ, ಕಾರ್ ಕಂಟ್ರೋಲ್ ಇವನು ಇದ್ದಾನೆ. ಕುದುರೆ ಮೇಲೆ ಹೋಗೋನು, ಕುದುರೆ ಹಿಡ್ಕೊಂಡಿದ್ದಾನೆ, ಬಿಡಿಸಿದ್ರೆ ತಪ್ಪಂತ ಬಿಡ್ತಾನೆ. ಅಂದ್ರೆ ಕುದುರೆ ಇವನನ್ನು ಹಿಡಿಯುತ್ತೆ, ಇವನ್ ಬಿಡಿಸ್ಬೋದು ಬೇಕಾದ್ರೆ, ಇವನು ಕುದುರೆ ಓಡಿಸ್ಬೋದು ಬೇಕಾದ್ರೆ, ಇಲ್ಲ ಬಿಡಿಸ್ಬೋದು ಅದು ಇವನು ಓಡಿಸ್ಬೋದು, ಇವನು ಎರಡೂ ಇದೆ. ಆದರೆ ದೇವರು ಹಾಗಲ್ಲ, ಗುಣಗಳ ಮೇಲಿದ್ದಾನೆ, ಗುಣಗಳವನ್ನು ಏನೂ ಮಾಡಲಿಕ್ಕಾಗೋದಿಲ್ಲ ಪರಮಾತ್ಮನನ್ನ. ಗುಣೇಭ್ಯಶ್ಚ ಪರಂ ವೇತ್ತಿ, ಅದಕ್ಕೆ ಆಚಾರ್ಯರು ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ, ಗುಣಗಳ ಮೇಲೆ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡು ಯಾರು ಅವನನ್ನ ಆರಾಧನೆ ಮಾಡ್ತಾರೋ ಅವನು ಮುಕ್ತನಾಗ್ತಾನೆ, ಬೇರೆಯವರಿಗೆ ಮುಕ್ತಿಯಾದ ಸಂಭವ ಇಲ್ಲ. ಈ ಶ್ಲೋಕ ಇಡೀ ಅಧ್ಯಾಯವನ್ನ ಅಧ್ಯಾಯಕ್ಕೆ ಹೊಸ ತಿರುವು ಕೊಡ್ತಕ್ಕಂಥ ಶ್ಲೋಕ ಇದು. ಇಷ್ಟೊತ್ತು ಜಡದ ಪರಿಧಿಯಲ್ಲೇ ಜಡದ ನೆಲೆಯಲ್ಲೇ ಮಾತಾಡಿಬಿಟ್ಟು ಈಗ ಇಮ್ಮಿಡಿಯೇಟ್ ಆಗಿ ಚೇತನದ ನೆಲೆಗೆ ಹೋಗಿ, ಆ ಚೇತನ ಯಾರೋ ಅಲ್ಲ ಭಗವಂತ ಅಂತ ಹೇಳಿ ಎಂಡ್ ಮಾಡತಕ್ಕಂಥ ಶ್ಲೋಕ ಇದು. ಹೇಳ್ತಿರೋಣೆ ಭಗವಂತ ಸ್ವಗಂತಹ ಕೃಷ್ಣ ಹೇಳ್ತಾ ಇದ್ದಾನೆ ಈ ಮಾತನ್ನ. ನನ್ನ ಅರ್ಥ ಮಾಡಿಕೊಂಡು ನಿನ್ನೆಲ್ಲ ಏನ್ ನೋಡಿದ್ದಾಯ್ತು, ನಾವೀಗ ಈ ಆಹಾರದಿಂದ ಹೀಗಾಗುತ್ತೆ, ಸಾತ್ವಿಕ ಆಹಾರದಿಂದ ಸತ್ವಗುಣ, ರಾಜಸದಿಂದ ರಜೋಗುಣ, ತಾಮಸದಿಂದ ತಮೋಗುಣ, ಕೆಟ್ಟ ಶಾಸ್ತ್ರದಿಂದ ಕೆಟ್ಟ ಜ್ಞಾನ, ಒಳ್ಳೆ ಶಾಸ್ತ್ರದಿಂದ ಒಳ್ಳೆ ಜ್ಞಾನ ಎಲ್ಲ ನೋಡಿಬಿಟ್ಟಿದ್ದೇವೆ. ಇಷ್ಟು ನೋಡಿದ ಮೇಲೆ ಫೈನಲ್ ಭಗವಂತ ಹೇಳ್ತಾನೆ ಅವೆಲ್ಲ ಕಾರಣ ನಿಜ, ಆದರೆ ಅವ್ಯಾವೂ ಫೈನಲ್ ಅಲ್ಲ. ಯಾವ ಫೈನಲ್ ಅಲ್ಲ, ಕಾರಣ ಹೌದು ಅದು ಫೈನಲ್ ಅಲ್ಲ, ಅದರ ಮೇಲೆ ಇನ್ನೊಬ್ಬನಿದ್ದಾನೆ ಅಂತ ಹೇಳಿದ್ದ. ಅವನ ಮೇಲೆ ಮತ್ತೊಬ್ಬನಿದ್ದಾನೆ. ಇದನ್ನ ಅರ್ಥ ಮಾಡಿಕೊಂಡಾಗ ದೇವರಿಗೆ ಇಲ್ಲ ಮೆಕ್ಯಾನಿಕಲ್ ಆಗ್ತಾ ಇತ್ತು, ಎಲ್ಲ ಕೂಡ ಎಲ್ಲ ಮೆಕ್ಯಾನಿಕಲ್ ಆಗ್ತಾ ಇತ್ತು. ಮೆಕ್ಯಾನಿಕಲ್ ಅಲ್ಲ ಇದು, ಭಗವಂತನ ಅಧೀನದ ತೇನವಿನ ತೃಣಮಪಿನ ಚಲತೆ. ಆ ಗುಣಗಳು ಫಂಕ್ಷನ್ ಮಾಡಬೇಕಾದ್ರೂ ಕೂಡ ಮಾಡಿಸಕ್ಕೊಬ್ಬನು ಬೇಕು, ಮಾಡಿಸಕ್ಕೊಬ್ಬನು ಬೇಕು, ಅವನೇ ಭಗವಂತ. ಅವನು ಗುಣಗಳಿಗೆ ಸಂಬಂಧ ಇಲ್ಲದವನಾಗಬೇಕು. ಅವನು ನಮ್ಮಂತೆ ಅವನು ಇದ್ರೆ, ನಮ್ಮಂತೆ ಅವನು ಇದ್ರೆ ಏನ್ ಮಾಡ್ತಾನೆ, ಅವನು ನಿಯಂತ್ರಣ ಮಾಡೋಕ್ಕಾಗೋದಿಲ್ಲ. ಇದು ಬಹಳ ಮುಖ್ಯವಾದ ವಿಚಾರ. ಇಲ್ಲಿ ತಿಳ್ಕೋಬೇಕಾದ ಅಂಶಗಳು ಇನ್ನೂ ಸಾಕಷ್ಟು ಉಂಟು. ಈ ಗುಣಗಳ ಮೇಲೆ ಒಬ್ಬನಿದ್ದಾನೆ, ಗುಣಗಳು ಇವನ್ನೆಲ್ಲ ಆಡಿಸ್ತಾ ಇವೆ. ಈ ಗುಣಗಳ ಹಂತವನ್ನು ಪರಮಾತ್ಮ ಹಿಂದೆಡಿದ್ದಾನೆ. ಈ ಗುಣ ಎಲ್ಲ ಏನು ಅಂತ ಕೇಳಿದರೆ, ಇದು ಪ್ರಕೃತಿಯ ಗುಣಗಳು, ಪ್ರಕೃತಿಯ ಗುಣಗಳು. ಪ್ರಕೃತಿಯ ಒಡತಿ ಯಾರು ಅಂದರೆ ಮಹಾಲಕ್ಷ್ಮೀ ದೇವಿ. ಮಹಾಲಕ್ಷ್ಮೀ ದೇವಿ ಈ ಪ್ರಕೃತಿಗೆ ಒಡತಿಯಾಗಿದ್ದಾಳೆ. ಅದಕ್ಕೆ ಮಹಾಲಕ್ಷ್ಮಿ ಪೂಜೆ ಮಾಡೋ ಉದ್ದೇಶ ಅದು. ಪ್ರಕೃತಿಯ ಬಂಧನ ಅಂದ ನಮಗೆಲ್ಲ ಇದೆ. ಈಗ ಪ್ರಕೃತಿಯನ್ನು ಕೈಲಿಟ್ಕೊಂಡಿರ್ತಕ್ಕಂಥ ಪ್ರಕೃತಿ ಅಭಿಮಾನಿನಿ ಅಂದರೆ ಮಹಾಲಕ್ಷ್ಮೀ ದೇವಿ. ಅಂಥ ಮಹಾಲಕ್ಷ್ಮೀ ದೇವಿಯನ್ನು ಯಾರು ಸರಿಯಾಗಿ ಆಶ್ರಯಿಸ್ತಾರೋ ಅವರಿಗೆ ಅಂತಿಂತ ಬಂಧನ ಅಲ್ಲ, ದಾರಿದ್ರ್ಯದ ಬಂಧನ ಅಲ್ಲ, ಸಂಸಾರದ ಬಂಧನವೇ ಬಿಡುಗಡೆಯಾಗುತ್ತೆ. ಅಂತ ಅನುಗ್ರಹವನ್ನು ಮಾಡೋ ಶಕ್ತಿ ಮಹಾಲಕ್ಷ್ಮಿಗಿದೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾಭಿಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಬಂಧ ಮೋಕ್ಷಾಹ ಯಶ ಅಪಾಂಗ ಲವ ಮಾತ್ರದ ಊರ್ಜಿ ತಾಸಾ ಶ್ರೀಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಇಷ್ಟು ಅಸಾಧಾರಣವಾದ ಸಾಮರ್ಥ್ಯ ಮಹಾಲಕ್ಷ್ಮಿಗಿದೆ. ಗುಣಗಳು ಪ್ರಕೃತಿ, ಪ್ರಕೃತಿಯ ಒಡತಿ ಮಹಾಲಕ್ಷ್ಮಿ. ಅಲ್ಲಿ ನಿಲ್ಲಿಲ್ಲ ಮತ್ತೆ, ಅದರ ಮೇಲೆ ನಾನಿದ್ದೇನೆ ಅಂತ ಪರ್ವತ ಶುರು ಮಾಡಿದ್ದ. ಮಮಯೋನಿಹಿ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹ. ಮಹಾಲಕ್ಷ್ಮಿ ನನ್ನ ಪತ್ನಿ, ಅವಳಿಂದ ಮುಂದೆ ಸೃಷ್ಟಿಯನ್ನು ಮಾಡ್ತಾ ಇದ್ದೇನೆ ಅಂತ ಪರಮಾತ್ಮ ಹೇಳಿರೋದ್ರಿಂದ ಇದರ ಒಡತಿಯಾದ ಮಹಾಲಕ್ಷ್ಮಿ ದೇವಿ ನಾರಾಯಣನ ಕೈಯಲ್ಲಿದ್ದಾಳೆ. ಅದಕ್ಕೇನೆ ಪರಮಾತ್ಮ ಸರ್ವೋತ್ತಮ ಅಂತ ಹೇಳಿತ್ತು. ಅವನು ಸರ್ವೋತ್ತಮ, ಅನಂತರ ಮಹಾಲಕ್ಷ್ಮಿ, ಅನಂತರ ಉಳಿದವರೆಲ್ಲ ಬರಲು ಪ್ರಾರಂಭವಾಗ್ತಾರೆ. ಬ್ರಹ್ಮವಾಯುಗಳಿಂದ ಹಿಡಿದು ತಾರತವ್ಯ ಮುಂದುವರಿತಾ ಹೋಗುತ್ತೆ. ಇದು ಅಧ್ಯಾಯದ ಸಾರ. ಇದು ಮಹಾಲಕ್ಷ್ಮಿಯ ಮಹಿಮೆಯನ್ನು ಹೇಳ್ತಾನೆ, ಮಹಾಲಕ್ಷ್ಮಿಯ ಮೇಲೆ ಪರಮಾತ್ಮ ಇದ್ದಾನೆಂಬ ತತ್ವವನ್ನು ಹೇಳ್ತಾ ಇದ್ದಾರೆ. ಇದು ಗುಣೇಭ್ಯಶ್ಚ ಪರಂವೇತ್ತಿ. ಪರಂವೇತ್ತಿ ಅಂತ ಹೇಳಿದ ಗುಣಗಳಿಂದ ಭಿನ್ನನಾಗಿದ್ದಾನೆ, ಮೊದಲನೇ ಅರ್ಥ. ಗುಣಗಳಿಂದ ಭಿನ್ನನಾಗಿದ್ದಾನೆ, ಗುಣಗಳಿಂದ ಮೇಲಿದ್ದಾನೆ, ಎರಡರ್ಥ ಬರಬೇಕಾದ್ರೆ ಡಿಫರೆಂಟ್ ಫ್ರಮ್ ಅಂಡ್ ಅಬೌವ್ ಫ್ರಮ್ ಅಂತಾಗಬೇಕು. ಗುಣಗಳ ಮೇಲಿದ್ದಾನೆ ಮತ್ತು ಗುಣಗಳಿಗೆ ಸ್ವಾಮಿಯಾಗಿದ್ದಾನೆ, ಭಿನ್ನನಾಗಿದ್ದಾನೆ. ಇಂಥ ಭಗವಂತನನ್ನ ತಿಳ್ಕೊಂಡ್ರೆ ಅದು ಮಹತ್ವ ಅಂತ ಪರಮಾತ್ಮ ಹೇಳಿದ್ದಾನೆ. ಆ ದೃಷ್ಟಿಯಲ್ಲಿ ಪ್ರತಿಯೊಂದು ಹಂತದಲ್ಲಿ ತೀರ್ಥ ತಗೊಂಡ, ತೀರ್ಥ ಸಾತ್ವಿಕ ಪದಾರ್ಥ ಒಳ್ಳೇದು ಮಾಡುತ್ತೆ, ಇದು ಟು ಸಮ್ ಎಕ್ಸ್ಟೆಂಟ್ ಕರೆಕ್ಟು, ಅಷ್ಟಕ್ಕೆ ಒಳ್ಳೇದು ಮಾಡೋದಿಲ್ಲ. ಆ ತೀರ್ಥ ಯಾರದ್ದು? ಭಗವಂತನ ಪಾದೋದಕ, ಭಗವಂತನಿಗೆ ಅಭಿಷೇಕವಾಗಿದ್ದಕ್ಕೆ ತೀರ್ಥದ ಮಹತ್ವ ಬಂತು. ಭಗವಂತನ ಸಂಪರ್ಕ ಬಂದಿದ್ದಕ್ಕೆ ಎಷ್ಟು ಮಹತ್ವ ಬರೋದಾದರೆ ಭಗವಂತನ ಮಹತ್ವ ಎಷ್ಟಿರಬೇಕು ಲೆಕ್ಕ ಹಾಕಿ ಆ ಯೋಚನೆ ಮಾಡಿದರೆ ಅದರ ಮೇಲಿರೋದು ಯಾರಂತೂ ಗೊತ್ತಾಗುತ್ತೆ. ಜಡ ಪ್ರಪಂಚಕ್ಕೆ ಎಂಡಾಗಬಾರದು, ಚೇತನ ಪ್ರಪಂಚಕ್ಕೆ ಎಂಡಾಗಬೇಕು. ಕಾರ್ಬನ್ ಪತ್ರ ಹೊರಬಿಡುತ್ತೆ, ಕಾರಿನ ಪಟಪಟ ಯಾರು ಹೊಡೆಯೋದಿಲ್ಲ, ಇನ್ನು ಕೈ ನೋವು ಮಾಡ್ಕೋತಾನೆ ಅಷ್ಟೇನೆ. ಕಾರ್ ಹೊಡೆದು ನೋಡುತ್ತೆ, ಯಾಕಯ್ಯ ಹೀಗೆ ಬಿಟ್ಟು ಅಂತ ಕೇಳುತ್ತೆ. ಏ ನನಗೆ ಸಂಬಂಧಪಟ್ಟಿಲ್ಲ, ಕಾರ್ ತಾನೇ ಮಾಡಿದ್ದು ಅಂದ್ರೆ, ಕಾರ್ ಓಡಿಸಿದ್ದಾರು ನಿಂತಾನೆ, ಕಾರ್ ತಾನೇ ಬರೋದಿಲ್ವಲ್ಲ, ಯಾರು ಪಿಕ್ ಪಾಕೆಟ್ ಮಾಡಿಬಿಡೋದು, ಹಿಡ್ಕೊಳ್ಳೋಕೆ ಬರ್ತಾರೆ. ಏ ನಾನು ಮಾಡಿಲ್ಲ ಅಂತ ಹೇಳೋರು, ನೀನು ಮಾಡಿರೋದು ಇಲ್ಲ, ನಾನು ದೇವರಾಣೆ ಮಾಡಿಲ್ಲ ಅಂತ ಹೇಳೋರು, ಅಲ್ಲ ನೋಡಿದ್ದೆ, ಓ ಅದ ನನ್ನ ಕೈ ಮಾಡಿತ್ತಷ್ಟೇ, ನಾನು ಮಾಡಿಲ್ಲ, ಹೌದಾ ಅಂತ ಹೋಗ್ಬಿಡ್ತಾರಾ? ಸರಿ ಕೈ ಕತ್ತರಿಸ್ಬಿಡುತ್ತೆ, ಬೂದು ಹೋಗ್ತಾ ಹೊಡ್ಕೋತಾರ ಆಮೇಲೆ ತಾನು ಒಪ್ಕೋಬೇಕಾ? ಇವತ್ತು ಕೈ ತನ್ನಷ್ಟಾನ ಮಾಡಕ್ ಬರೋದಿಲ್ಲ, ಅವಳಿಗೊಬ್ಬ ಚೇತನ ಮಾಡಿಸ್ಬೇಕಾದ್ರೆ. ಈ ಒಂದು ಸೈನ್ಸ್ ಹೇಳಿಲ್ಲ ಈ ಮಾತನ್ನ, ವಿಜ್ಞಾನದಲ್ಲಿ ಮಿಸ್ಸಿಂಗ್ ಆದ ದೊಡ್ಡ ಅಂಶ ಅಂದ್ರೆ ಇದು. ಇವ್ ಇಡೀ ಮ್ಯಾಟರ್ ಬಗ್ಗೆ ಸ್ಟಡಿ ಮಾಡಿದ ಸೈನ್ಸ್, ಸ್ಪಿರಿಟ್ ಬಗ್ಗೆ ಏನೂ ಮಾತಾಡದೆ ಹೋಗಿದ್ದ ಆಶ್ಚರ್ಯ. ಚೇತನದ ಬಗ್ಗೆ ಮಾತೇ ಆಡ್ಲಿಲ್ಲ ಅಂಬುದು ಅದರ ದುರಂತ. ಜಡದಲ್ಲಿ ಎಂಡಾದ್ರೆ ಸೈನ್ಸು, ಚೇತನದಲ್ಲಿ ಎಂಡಾದ್ರೆ ಅದು ತತ್ವಜ್ಞಾನ. ವಿಜ್ಞಾನ ತತ್ವಜ್ಞಾನಗಳ ವ್ಯತ್ಯಾಸ ಅಂದ್ರಿದ್ದೀನಿ. ಇವತ್ತು ವಿಜ್ಞಾನ ಹೋದ ಗಲಾಟೆಯೊಳಗೆ ಮನುಷ್ಯ ತತ್ವಜ್ಞಾನವನ್ನೇ ಮರೆತು ಬಿಡ್ತಾನೆ ಎಂಬುದನ್ನು ಯೋಚನೆ ಮಾಡಿದರೆ ಸರಿಯಾಗಿ ಅರ್ಥ ಆಗ್ತದೆ. ಇನ್ನೂ ಸ್ವಲ್ಪ ಯೋಚನೆ ಮಾಡಿ, ಯಾವುದೋ ಒಂದು ಕೊಲೆ ಆಗಿಬಿಟ್ಟಿದೆ ಈಗಾಗಲೇ. ಮೊದಲೀಗ ಅವ್ನು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಫಸ್ಟ್ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ರಿಪೋರ್ಟ್ ಬರುತ್ತೆ. ವೈದ್ಯ ಹೇಳ್ತಾನೆ, ಅವನೇನು ಹೇಳ್ತಾನೆ ಗೊತ್ತಾ, ಅವನು ಯಾತಕ್ಕೆ ಸತ್ತ ಕಾರಣ ಕೊಡ್ತಾನೆ. ವಿಷದಿಂದ ಸತ್ತನೋ, ಅಥವಾ ಯಾವುದೋ ಒಂದು ಬೇರೆ ಆಕಸ್ಮಿಕದಿಂದ ಸತ್ತನೋ, ಅಥವಾ ಯಾವ್ದಾದ್ರು ಶಸ್ತ್ರದಿಂದ ಸತ್ತನೋ, ಎಲ್ಲ ಸೈನ್ಸ್ ರಿಪೋರ್ಟ್ ಅದಕ್ಕಿಂತ ಹೆಚ್ಚು ರಿಪೋರ್ಟ್ ಕೊಡೋದು ಮೂಲವತ್ತ ಅವ್ರ ಕೆಲಸ. ಹೀಗೆ ಸತ್ತ ಕೊಟ್ಟು ಬಿಡ್ತಾರೆ. ಆಮೇಲೆ ಕೋರ್ಟಿ ಬರುತ್ತೆ ಕೇಸದ್ದು, ಅವನೇನು ಹುಡುಕ್ತಾನೆ ಈಗ ಇದರ ಆಧಾರದ ಮೇಲೆ. ವಿಷದಿಂದ ಸತ್ತ ಅಂದಮೇಲೆ ವಿಷ ಯಾರು ಹಾಕಿದ್ರು ಅವನು ಹುಡುಕ್ತಾನೆ. ಕತ್ತಿಯಿಂದ ಸತ್ತ, ಖಡ್ಗದಿಂದ ಸತ್ತ, ಚಾಕಿನಿಂದ ಸತ್ತ, ಚಾಕಿ ಎಷ್ಟಿದ್ದು ಯಾರು ಹಾಕಿದ್ರೆ, ಈ ಯೋಚನೆ ಮಾಡ್ತಾರೆ. ನೋಡಿ, ನ್ಯಾಯ ಕೋರ್ಟಿನ ಕೆಲಸ ಇದು, ಡಾಕ್ಟರ್ ಕೆಲಸ ಅದು. ಪೋಸ್ಟ್ ಮಾರ್ಟಮ್ ಕೋರ್ಟಿಗೆ ಕಳಿಸಿ ಇದನ್ನು ಡಾಕ್ಟರ್ ಹತ್ರ ತಂದ್ರೆ ಗತಿ ಏನಾಗಬೇಕಾಗ? ನ್ಯಾಯಾಧೀಶ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೋರ ಗತಿ ಏನಾಗತ್ತಾಗ? ಏನಿಲ್ಲ, ಅಂತ ಮಾಡಬೇಕಾದ ಡಾಕ್ಟರ್ ಕೆಲಸ ಅದು. ಇದನ್ನು ಮಾಡಬೇಕಾದ್ದು ನ್ಯಾಯಾಧೀಶನ ಕೆಲಸ. ಅದಕ್ಕೆ ವಿಜ್ಞಾನದ ಕೆಲಸ ವೈದ್ಯನ ಕೆಲಸ. ಹೌ ಇಟ್ ಹ್ಯಾಪನ್ಸ್ ಅಂತ ಹೇಳುತ್ತಷ್ಟೆ, ಹೌ ಇಟ್ ಹ್ಯಾಪನ್ಸ್, ಇಷ್ಟು ವಿಜ್ಞಾನದ ಕೆಲಸ. ವೈ ಇಟ್ ಹ್ಯಾಪನ್ಸ್ ಅಂತ ತತ್ವಜ್ಞಾನ ಹೇಳ. ಅದಕ್ಕೆ ಜನ್ಮಾದ್ಯಶ ಯತಃ, ಬ್ರಹ್ಮಸೂತ್ರದ ಅರ್ಥವೇ ಅದು. ಜಗತ್ತಿನ ಹುಟ್ಟು ಸಾವು ಸ್ಥಿತಿ ಲಯ ನಿಯಮನ ಏನೇನಿದೆ ಇವೆಲ್ಲವನ್ನು ಯಾವನು ಸ್ವಂತವಾಗಿ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಮಾಡ್ತಾ, ತಾನು ಮಾತ್ರ ಯಾರಿಗೂ ವಶನಾಗಿಲ್ಲವಲ್ಲ, ಅವನು ಸರ್ವಸ್ವಾಮಿಯಾದ ಭಗವಂತ. ಪರಮಾತ್ಮನ ಡೆಫಿನೇಷನ್ನೇ ಅದು, ದೇವರ ಲಕ್ಷಣವೇ ಅದು. ಆ ಚಿತ್ರಣ ಬೆದರಿ ಬರಬೇಕು. ಅದನ್ನು ನಾವಿವತ್ತು ಕಲಿತಿಲ್ಲ ಅಂಬೋದೇ ಆಶ್ಚರ್ಯ. ನೋಡ್ತಾ ಜನಗಳು ಗೋಡೆಗಳನ್ನು ನೋಡ್ತಾನೆ, ಗೋಡೆ ರೂಫ್ ಹೊತ್ತಿದೆ, ಅದಕ್ಕೆ ನಾವು ಇದ್ದೇವೆ, ತಪ್ಪದು. ಗೋಡೆ ಹೊಡೋ ಶಕ್ತಿ ಕೊಟ್ಟಿದ್ದು ಯಾರು? ಭಗವಂತ ಕೊಡದ್ರೆ ಗೋಡೆಗಳೇನು ಹೊರುತ್ತೆ? ಇದ್ದಕ್ಕಿದ್ದ ಬಿದ್ದು ಹೋಗ್ಬೋದು. ಅದಕ್ಕೆ ಎಷ್ಟೊತ್ತು ಬಿದ್ದಿದ್ದು ಗೊತ್ತು, ಕಟ್ಟಡ ಫಿನಿಶಿಂಗ್ ಸ್ಟೇಜಲ್ಲಿ ತಪ್ಪಂತ ಬಿದ್ದು ಹೋಗ್ಬಿಡ್ತಾರೆ ಎಲ್ಲರೂ ಕೂಡ. ಆ ಧಾರಣ ಶಕ್ತಿ ಎಲ್ಲಿಂದ ಬಂತು? ಅದಕ್ಕೆ ಹೇಳ್ತಾ ಪರಮಾತ್ಮನಿಗೆ, ದ್ಯೂ ಭೂ ಆದಿ ಆಯತನಃ, ಎಲ್ಲದಕ್ಕೂ ಆಧಾರಭೂತನಾದವನು ಪರಮಾತ್ಮ. ಅದೇ ರೀತಿಯಲ್ಲಿ ಎಲ್ಲವನ್ನು ಚಲಿಸುವಂತೆ ಮಾಡುವವನು ಪರಮಾತ್ಮ, ಎಲ್ಲವನ್ನು ತಿಳಿಯುವಂತೆ ಮಾಡುವವನು ಪರಮಾತ್ಮ. ಈ ಶಕ್ತಿ ದೇವರಿಗಿದೆ ಅಂತ ಅರ್ಥ ಮಾಡಿಕೊಂಡ್ರೆ ವಿಜ್ಞಾನ ತತ್ವಜ್ಞಾನ ಕಂಬೈನ್ ಮಾಡ್ಕೊಂಡ್ಬಿಟ್ರೆ ಏನಾಯ್ತಾಗ? ಅದು ನಿಜವಾದ ಸಿದ್ಧಾಂತ, ನಿಜವಾದ ಬದುಕು ಅಂದ್ರೆ ಅದೇ. ತತ್ವಜ್ಞಾನ ಓದಿದವರು ವಿಜ್ಞಾನ ಓದಬೇಕು, ವಿಜ್ಞಾನ ಓದೋರು ತತ್ವಜ್ಞಾನ ಓದಬೇಕು. ಒಂದು ಓದಿದರೆ ಮಾತ್ರ ತಪ್ಪು. ಅದಕ್ಕೆ ಉಪನಿಷತ್ ಹೇಳ್ತಾ ಇದೆ, ದ್ವೇ ವಿದ್ಯೆ ವೇದಿತವ್ಯೇ, ಪರ ಮತ್ತು ಅಪರ ಅಂತ ಎರಡು ವಿದ್ಯೆಯನ್ನು ತಿಳ್ಕೊಳ್ಬೇಕು. ಆಗ ನಮಗೆ ನಿಜವಾದ ಜಗತ್ತಿನ ಪರಿಚಯ ಆಗುತ್ತೆ. ಜಗತ್ತು ಕಣ್ಣಿಗೆ ಕಾಣೋದು ಸೈನ್ಸ್ನಿಂದ, ಅದು ಹೊರದೃಷ್ಟಿ ಕಾಣದು. ದೇವರ ಕಣ್ಣಿಗೆ ಕಾಣೋದು ತತ್ವಜ್ಞಾನದಿಂದ, ಶಾಸ್ತ್ರ ಓದ್ದಾಗ ಗೊತ್ತಾಗುತ್ತೆ. ಅದನ್ನು ಭಗವಂತ ಹೇಳ್ತಾರೆ. ಇಷ್ಟೊತ್ತು ಗುಣಗಳ ಪ್ರಭಾವ ಗೊತ್ತಾಯ್ತಲ್ಲ, ಇದರ ಮೇಲೆ ಒಬ್ಬನಿದ್ದಾನೆ, ಅವನು ಸರ್ವಸ್ವಾಮಿಯಾಗಿದ್ದಾನೆ ಅಂತ ತಿಳ್ಕೊಂಡ್ರೆ, ಇಲ್ಲಿ ಪರಮಾತ್ಮನ ಶ್ಲೋಕ ಎಷ್ಟು ಚೆನ್ನಾಗಿದೆ, ಅದು ಶ್ಲೋಕ ನೋಡ್ಬೇಕು ಅದನ್ನ ಅಂತ ಒಂದು ತಿಳ್ಕೊಂಡ್ರೆ ಮುಕ್ತನಾಗಿಬಿಡ್ತೀಯಾ? ಅಜ್ಜನೇನು ಹೇಳ್ಬೋದಾಗ, ಸರಿ ಕೃಷ್ಣ ಒಳ್ಳೇದಾಯ್ತು, ಎಲ್ಲಿದ್ದಾರೆ ಹುಡ್ಕೊಂಡು ಬರ್ತೇನೆ ಅಂತ ಹೊರಟು ಬಿಟ್ಟರೆ, ಅಲ್ಲಿದ್ದ ಸೀದಾ ಹೇಗೋ ಇದ್ದಬಿಟ್ಟು ಕೂತಿದ್ದಾನೆ. ಈಗ ಒಂದ್ರೊಂದು ಹೋಗಿ ಬರ್ತೇನೆ ಅಂತ ಹೊರಟು ಬಿಟ್ಟು, ಇಲ್ಲಿದ್ದ ನೋಡ್ಕೊಂಬರೋಣ ಗುಣಗಳ ಮೇಲಿದ್ದವನು ಅಂತ ಕೇಳಿದ್ರೆ ಕನ್ಫ್ಯೂಷನ್ ಆಗಬಾರದು. ಪರ ತಕ್ಷಣ ಹೇಳ್ತಾನೆ, ಮದ್ಭಾವಂ ಸೋಧಿ ಗಚ್ಚತಿ, ತಿಳ್ಕೊಂಡು ನನ್ನ ಹತ್ರ ಬರ್ತಾನ ಅವನು ಅಂತ ಹೇಳಿದ. ಗುಣಗಳ ಮೇಲೆ ಒಬ್ರು ಇದ್ದಾನೆ ಅಂತ ಯಾರು ತಿಳ್ಕೊಳ್ತಾರಲ್ಲ, ಅವ್ ನನ್ನ ಹತ್ರ ಬರ್ತಾನೆ ಅಂತ ಹೇಳಿದ. ಆ ಮಾತಿನ ಅರ್ಥ ಆಗಿಬಿಡುತ್ತಾನೆ. ಸೊ ಗುಣಗಳ ಮೇಲೆ ಇರೋದು ಯಾರು? ನಾನೇ ಅಂತ ಅರ್ಥ. ದೇವರು ಯಾರು? ತಾನೇ ಅಂತ ಕೃಷ್ಣ ಹೇಳ್ಕೊಂಡ. ಭಗವದ್ಗೀತೆ ಹೇಳ್ತಾ ಇದೆ, ದೇವರು ನಾನೇ ಅಂತ ಕೃಷ್ಣ ತಿಳ್ಕೊಂಡ ಅಂತೇಳಿ. ಕೆಲವರು ತಿಳ್ಕೊಂಡ್ರು ನಾನೇ ದೇವರು, ಎಲ್ಲರೂ ತಿಳ್ಕೊಂಡ್ಬಿಡಿ ಅಂತ ಹೇಳ್ಬಿಟ್ರಿ. ಇದೇ ಪದ್ಧತಿ ಆಯ್ತು. ಎಲ್ಲರೂ ತಿಳ್ಕೊಂಡ್ಬಿಡಿ ಅಲ್ಲ, ಕೃಷ್ಣ ಹೇಗೆ ಹೇಳ್ದ ಅಂತ ನಾನು ತಿಳ್ಕೊಳ್ಬೇಕು. ಮದ್ಭಾವ ಸೋ ಅಧಿಗಚ್ಚತಿ, ಮಯಿ ಭಾವ ಮದ್ಭಾವ ತಮ್ ಸಹ ಅಧಿಗಚ್ಚತಿ, ಅವನು ನನ್ನಲ್ಲಿ ಇರ್ತಾನೆ. ಈ ಮಾತನ್ನು ಯೋಚನೆ ಮಾಡಿದರೆ ಎಷ್ಟು ಸುಲಭವಾಗಿ ಭಗವಂತ ಯಾವ ರೀತಿ ಅರ್ಥ ಹೇಳ್ತಾನೆ. ತಿಳ್ಕೊಳ್ಳೋ ಆಸ್ಪೆಕ್ಟ್ ಅಲ್ಲ, ಹಾಗೆ ತಿಳ್ಕೊಳ್ರಿ ಅಂತ ಹೇಳಿದ. ಆ ಪರವಸ್ತು ಯಾರು ಅಂದ್ರೆ ತಾನೇ ಅಂತ ಹೇಳಿದ. ಅದಕ್ಕೆ ಅರ್ಜುನ ಏನ್ ಮಾಡಿದ? ನೀನೆನ್ನೇ ಶರಣ ಹೊಕ್ಕಿದ್ದೆ ನಾನು ಕೃಷ್ಣ, ನನ್ನನ್ನು ಕಾಪಾಡು ಅಂತ ಹೇಳಿ. ಈ ರೀತಿಯಾದ ಒಂದು ಗೊಂದಲಕ್ಕೆ ಅವಕಾಶವಿಲ್ಲದಂತೆ ಭಗವಂತ ತಿಳಿಸಿದ. ಆ ಮಾತು ಹೇಳದೆ ಹೋಗಿದ್ದಿದ್ರೆ, ಓ ಕೃಷ್ಣನು ದೇವರಲ್ಲ, ಅವನು ಗುಣಗಳಿ ಬದ್ಧನಾದವನು ಅಂತ ಕಾಣಿಸ್ತದೆ, ಆದ್ರಿಂದ ಇನ್ನೊಬ್ಬ ಯಾರೋ ಇರಬೇಕು ಅಂತ ಗೊಂದಲಕ್ಕೆ ಬಿಡ್ತಾ ಇದ್ವಿ. ಮದ್ಭಾವಂ ಸೋಧಿ ಗಚ್ಚತಿ ಅಂತ ಹೇಳಿದ. ಇನ್ನು ಮುಂದೆ ಗುಣಾನೇತಾನ್ ಅತೀತ್ಯತ್ರೀನ್ ಗುಣಾನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖೈಹಿ ವಿಮುಕ್ತ ಅಮೃತ ಮಶ್ನುತೇ. ಮುಂದಿನ ಶ್ಲೋಕ ಇದು. ಯಾರು ಹೀಗೆ ಗುಣಾನೇತಾನ್ ಅತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್, ಈ ಮೂರು ಗುಣಗಳನ್ನ ಮೀರಿ ನಿಲ್ಲಬೇಕು ಅಂತ ಹೇಳಿದೆ. ಮೂರು ಗುಣಗಳನ್ನ ಮೀರಿ ನಿಲ್ಲಬೇಕು. ಎಲ್ಲಿವೆಯೋ ನಮ್ಮ ದೇಹದೊಳಗೆ ಇವೆ. ನಮ್ಮ ದೇಹದೊಳಗೆ ಇರ್ತಕ್ಕಂಥ ಮೂರು ಗುಣಗಳನ್ನ ಅತಿಥ್ಯ ಮೆಟ್ಟಿ ಯಾವಾಗ ನಿಲ್ತಾನೆ ಆಗ ಅವನು ಜನ್ಮ ಮೃತ್ಯು ಜರ ವ್ಯಾಧಿ, ಈ ಜನ್ಮ ಹುಟ್ಟು ಮೃತ್ಯು ಸಾವು ಜರ ಮುಪ್ಪು ಇವುಗಳಿಂದ ವಿಮುಕ್ತ ಬಿಡುಗಡೆಯನ್ನ ಕಂಡು ಅಮೃತ ಮಶ್ನುತೆ ಅವನು ಮೋಕ್ಷಕ್ಕೆ ಹೊರಟು ಬಿಡುತ್ತಾನೆ. ವಿಮುಕ್ತ ಅಮೃತ ಮಶ್ನುತೆ, ಈ ಶ್ಲೋಕ ಮೋಕ್ಷವನ್ನು ಸ್ಪಷ್ಟವಾಗಿ ತಿಳಿಸ್ತಾ ಮೋಕ್ಷದ ವೈಶಿಷ್ಟ್ಯವನ್ನು ಹೇಳುತ್ತಾ ಅಲ್ಲಿ ಹೋಗ್ಲಿಕ್ಕೆ ಏನು ಮಾಡಬೇಕು ಅಂತ ಹೇಳುತ್ತಾರೆ. ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸತ್ವಗುಣದಿಂದ ಹೀಗಾಗತ್ತೆ ಎಲ್ಲ ಹೇಳ್ತಾ ಹೇಳ್ತಾ ಬಂದುಬಿಟ್ರು. ಈಗ ಹೇಳ್ತಾರೆ ಎಲ್ಲ ಗುಣಗಳನ್ನು ಮೀರಿ ಮೇಲೆ ಹೋಗಬೇಕು. ಮೊದಲನೇ ಹಂತ ತಮೋಗುಣವನ್ನು ಮೀರಿ ರಜಗುಣಕ್ಕೆ ಹೋಗಬೇಕು, ಅದರ ಹಂತ ಸತ್ವಗುಣಕ್ಕೆ ಹೋಗಬೇಕು, ಆಮೇಲೆ ಅದನ್ನು ಮೀರಿ ಇನ್ನು ಮೇಲೆ ಹೋಗಬೇಕು. ಇದು ಭಗವದ್ಗೀತೆ ಹೇಳ್ತಕ್ಕಂಥ ಮಾತು. ರಜೋ ತಮೋಗುಣದಿಂದ ರಜೋಗುಣಕ್ಕೆ ತಮಸೋಮ ಜ್ಯೋತಿರ್ಗಮಯ, ಉಪನಿಷತ್ ಅದನ್ನೇ ಹೇಳಿತು. ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಈ ಮಾತನ್ನು ಅರ್ಥ ಮಾಡಿಕೊಂಡಾಗ ರಜೋ ನಮ್ಮಲ್ಲಿ ಎಲ್ಲ ಗುಣ ಬೆಳಕು ಸದ್ಯಕ್ಕಾಗೋದಿಲ್ಲ ನಮಗೀಗ, ಅದಕ್ಕೆ ಮೊದಲೇನು ಮಾಡಿ ಊಟನೇ ಬಿಟ್ಟುಬಿಡಿ ಅಂದರೆ ಪದೀತ ಆಗುತ್ತೆ, ಮಾಡಲಿಕ್ಕಾಗೋದಿಲ್ಲ. ವಿಶುದ್ಧ ಪದಾರ್ಥ ಬಿಟ್ಟುಬಿಡಿ ಅಂಥೇಳಿ, ಅದರಲ್ಲೂ ವ್ರತದ ಕಾಲಕ್ಕೆ ಈ ರೀತಿ ಪದಾರ್ಥ ಬಿಡಿ ಅಂಥೇಳಿ, ಏಕಾದಶಿ ಇತ್ಯಾದಿ ಬಂದ ಕಾಲಕ್ಕೆ ಅವತ್ತಿನ ದಿವಸ ಪೂರ್ತಿ ಬಿಟ್ಟುಬಿಡಿ, ಅವತ್ತಿನ ದಿವಸ ಪೂರ್ತಿ ಬಿಟ್ಟುಬಿಡಿ ಅಂಥೇಳಿ, ಅನ್ನ ಎರಡನ್ನೂ ಬಿಟ್ಟುಬಿಡಿ ಅಂಥೇಳಿ ಹಂತ ಹಂತವಾಗಿ ಬರ್ತಾ ಇತ್ತೆ. ಇನ್ನು ಮುಂದೆ ಹೇಳ್ತಾನೆ ಸತ್ವಗುಣ ಕೂಡ ಅದು ಆಹಾರವಾದ್ದರಿಂದ ಎಂಥ ಸಾತ್ವಿಕ ಆಹಾರ ತಿಂದರೂ ಕೂಡ ಮನುಷ್ಯನಿಗೇನಿದೆ ಸಾವು ತಪ್ಪಿದ್ದಲ್ಲ, ಯೋಚನೆ ಮಾಡಬೇಕು. ತಾಮಸ ಆಹಾರ ತಿಂದವನೂ ಸಾಯ್ತಾನೆ, ಸಾತ್ವಿಕ ಆಹಾರ ತಿಂದವನು ಸಾಯ್ತಾನೆ, ರಾಯಸ ಆಹಾರ ತಿಂದವನು ಸಾಯ್ತಾನೆ. ಇದು ಕೇಳಿ ತಾಮಸರಿಗೆ ಭಾರಿ ಖುಷಿಯಾಗಿಬಿಡುತ್ತೆ, ನೀವು ಸಾಯ್ತೀರಿ ನಾವು ಸಾಯ್ತೇವೆ ಏನು ಡಿಫರೆನ್ಸ್ ಇದರಿಂದ ಅಂತ. ಎಲ್ಲರೂ ಸಾಯೋರ ಅಂದ ಮೇಲೆ ಅದು ತಿಂದೇ ಸಾಯೋಣ ಆಗಿದ್ರೆ, ನೀವು ಯಾಕೆ ತಿಂದು ಸಾಯ್ಬೇಕು ನಾವೀಗ ನೈವೇದ್ಯ ಮಾಡಿ ತಿನ್ನೋದಕ್ಕಿಂತ ಎಂಟಲ್ ತಿಂದ್ರೆ ಆಯ್ತಲ್ಲ ಅಂತ ಪ್ರಶ್ನೆ ಬರುತ್ತೆ. ಇದು ಒಳ್ಳೆ ಅರ್ಥ ಇದು, ಒಂದು ಒಳ್ಳೆ ಯೋಚನೆ ಮಾಡಬೇಕಲ್ಲಿ. ಎಲ್ಲರೂ ಸಾಯ್ತಾರೆ, ಆದರೆ ಸತ್ವಗುಣದಲ್ಲಿ ಬದುಕಿದವನು ಸಾಯ್ತಾನೆ ಮತ್ತೊಮ್ಮೆ ಹುಟ್ಟಿ ಬರೋದಿಲ್ಲ, ತಮಗುಣದಲ್ಲಿದ್ದವನು ಸಾಯ್ತಾನೆ ಇನ್ನೊಮ್ಮೆ ಉದ್ಧಾರವಾದ ಚಾನ್ಸೇ ಇಲ್ಲ ಅಂತ ಜನ್ಮಕ್ಕೆ ಹೋಗಿ ಹುಟ್ಟುತ್ತಾನೆ ಮತ್ತೆ. ಆದ್ರಿಂದ ಸಾವನ್ನು ತಪ್ಪಿಸಿಕೊಳ್ಳೋದು ನಮ್ಮ ಜೀವನದ ಉದ್ದೇಶ ಅಲ್ಲ, ಸತ್ತ ಮೇಲೆ ಮತ್ತೆ ಹುಟ್ಟೋದನ್ನು ತಪ್ಪಿಸಿಕೊಳ್ಳೋದು ನಮ್ಮ ಜೀವನದ ಉದ್ದೇಶ. ಪರೀಕ್ಷೆ ಅವಾಯ್ಡ್ ಮಾಡೋದು ಉದ್ದೇಶ ಆಗಬಾರದು, ಸೆಪ್ಟೆಂಬರ್ ಬರೋದು ನಾವು ಅದರ ಉದ್ದೇಶ ಆಗಬೇಕು. ಪರೀಕ್ಷೆ ಅವಾಯ್ಡ್ ಮಾಡಿಬಿಟ್ರೆ ಡಾಪ್ ಆಗ್ತಾರೆ, ಪರ್ಮನೆಂಟ್ ಆಗಿ ಅವ್ರು ಹಾಗೆ ಹೋಗ್ತಾರೆ, ಮುಂದಕ್ಕೆ ಹೋಗೋದೇ ಇಲ್ಲ. ಪರೀಕ್ಷೆಗೆ ಹೋಗಬೇಕು, ಇನ್ನೊಮ್ಮೆ ಫೇಲ್ ಆಗಿ ವಾಪಸ್ ಬರಹಾಗಬಾರದು, ಅದನ್ನು ಸಾಧನೆ ಅಂತ ಕರೀತಾರೆ. ಆದ್ದರಿಂದ ಈ ಗುಣತರೆಗಳನ್ನು ಅರ್ಥ ಮಾಡಿಕೊಂಡವನು, ಸತ್ವಗುಣದಲ್ಲಿ ಬದುಕಿದವನು. ಇವತ್ತು ಇದು ಇತಿಹಾಸ ನೋಡಿ ನೀವೀಗ, ಎಂತೆಂಥ ಸಂತರು ದೇಹ ಬಿಟ್ಟಿದ್ದಾರೆ, ಮಹಾಮಹಾಜ್ಞಾನಿಗಳು ದೇಹ ಬಿಟ್ಬಿಟ್ಟು, ಪುರಂದರದಾಸರಂಥವ್ರು ಇವತ್ತಿಲ್ಲ, ವಿಜಯದಾಸರಂಥವ್ರು ಅಂತ ಇಲ್ಲ, ರಾಘವೇಂದ್ರ ಸ್ವಾಮಿಗಳಂಥವ್ರು ಇವತ್ತಿಲ್ಲ, ದೇಹ ಬಿಟ್ಟು ಹೋಗ್ಬಿಟ್ರು ಅವರು. ಮನಸ್ಸು ಮಾಡಿದ್ರೆ ಇನ್ನು ಹಾಗೆ ಇರ್ಬೋದಾಗಿತ್ತು ಬೇಕಾದ್ರೆ ಅವರು, ಮನಸ್ಸು ಮಾಡಿದ್ರೆ ಇವತ್ತು ರಾಯರು ಹಾಗೆ ಇರ್ಬೋದಾಗಿತ್ತು ಬೇಕಾದ್ರೆ, ಹಾಗೆ ಮಾಡಲಿಲ್ಲ ಅವರು, ಭಗವಂತನ ಸಾಪಣೆ ಬಿಟ್ಟು ಹೊರಟು ಹೋಗ್ಬಿಟ್ರು ಅವರು. ಆದರೆ ಅವರ ಬದುಕು ಉಳಿದವರ ಒಂದು ಉದ್ಧಾರಕ್ಕೆ ಕಾರಣವಾಗ್ತಕ್ಕ ಬದುಕನ್ನು ಬದುಕ್ತಾರೆ. ಕೆಟ್ಟ ರಾಜರು ಸತ್ರು, ಒಳ್ಳೆ ರಾಜರು ಸತ್ರು, ಮಹಾದುಷ್ಟರು ಸತ್ರು, ನಾನೇ ದೇವರು ಅನ್ಕೊಳ್ಳೋರು ಸತ್ರು, ದೇವರಿ ದಾಸ ಅನ್ಕೊಳ್ಳೋರು ಸತ್ರು. ಆದರೆ ದೇವರಿ ದಾಸ ಅನ್ಕೊಳ್ಳೋರು ತಾವು ಬದುಕಿ ಜಗತ್ತನ್ನು ಕೂಡ ಬದುಕಿದರು, ಚೈತನ್ಯದ ಮೂಲಕ ಬದುಕಿದರು, ಜಗತ್ತಿನ ಬದುಕಲು ದಾರಿ ತೋರಿಸಿದರು. ಅವರು ಡಬಲ್ ಸಾವು, ತಾವು ಸತ್ರು ಅವರು ನಂಬಿದವರನ್ನು ಕೊಂದು ಹಾಕಿಬಿಡ್ತಾರೆ. ಅಂಧೇನ ಇವ ನಿಯಮಾನ ಯಥಾಂಧಾಹ. ಈ ಮಾತನ್ನು ಅರ್ಥ ಮಾಡಿಕೊಂಡು ಈ ಸತ್ವಗುಣವನ್ನು ಮೀರಿ ಮುಂದೆ ಹೋಗಬೇಕು ಅಂತ ಭಗವಂತ ಹೇಳ್ತಾರೆ. ಸತ್ವಗುಣವನ್ನು ಮೀರಿ ಮೂಲೆ ಹೋಗಬೇಕು, ಆಗೇನಾಗುತ್ತಾಗ ಮೂರು ಗುಣಗಳನ್ನು ಗೆದ್ದವನಾಗ್ತಾನೆ, ಮೂರು ಗುಣಗಳನ್ನು ಗೆದ್ದವನಾಗ್ತಾನೆ. ಆಗ ಅವನಿಗೆ ಹುಟ್ಟಿನ ಭಯ, ಸಾವಿನ ಭಯ, ಈ ಒಂದು ಮೃತ್ಯುವಿನ ಭಯ, ವ್ಯಾಧಿಯ ಭಯ ಯಾವುದೂ ಇರೋದಿಲ್ಲ. ರೋಗದ ಭಯ ಇಲ್ಲ, ಸಾವಿನ ಭಯ ಇಲ್ಲ, ಮುಪ್ಪಿನ ಭಯ ಇಲ್ಲ, ಎಲ್ಲ ಭಯಗಳನ್ನು ಗೆಲ್ತಾನೆ. ಸರಿಯಾಗಿ ಯೋಚನೆ ಮಾಡಿದಾಗ ಇವತ್ತು ಮುಪ್ಪಿನ ಗೆಲ್ಲಬೇಕು ಅಂತ ವಿಜ್ಞಾನಿಗಳು ಪ್ರಯತ್ನ ಪಡ್ತಾನೇ ಇದ್ದಾರೆ, ಪ್ರಯತ್ನ ಪಡ್ತಾನೆ ಇದ್ದಾರೆ, ಪ್ರಯತ್ನ ಪಟ್ಟೆ ಮುಪ್ಪಾಗ್ತಾರೆ, ಇನ್ನು ಬೇಗ ಸಾವಿನ ಗೆಲ್ಲಕ್ಕೆ ಹೋಗಿ ಸಾಯ್ತಾರೆ, ಅದೆಲ್ಲ ನಡೀತಾ ಇದೆ ಈಗಾಗಲೇ. ಆದರೆ ಉಪಾಯ ಭಗವದ್ಗೀತೆ ಹೇಳ್ತಾ ಇದೆ, ವಿಜ್ಞಾನಕ್ಕೆ ಗೊತ್ತಿಲ್ಲ, ಭಗವದ್ಗೀತೆ ಹೇಳ್ತಾ ಇದೆ. ಗುಣಗಳನ್ನೇ ಹೊಂದಿಕೊಂಡು ಬದುಕಿದರೆ ಸಾಯಲೇಬೇಕಾಗತ್ತೆ, ಅದನ್ನು ಮೀರಿ ಮೇಲೆ ಹೋದರೆ ಅವಾಗ ಸಾವನ್ನು ಗೆಲ್ಲಬಹುದು ಅಂತ ಭಗವಂತ ಹೇಳಿ. ಆ ದೃಷ್ಟಾಂತನೇ ರಾಘವೇಂದ್ರ ಸ್ವಾಮಿಗಳು ಏನು ನಗನಗುತ್ತಾ ದೇಹ ಬಿಟ್ಟರಲ್ಲ, ಸಾಯೋ ಅಂಜಿಕೆ ಇದ್ದಿದ್ರೆ ಅವರು ದೇಹ ಬಿಡ್ಲಕ್ಕೆ ಹೋಗ್ತಿದ್ದಿಲ್ಲ, ಅಥವಾ ಅಳತಾ ಕೊಡ್ತಿದ್ರು. ನಗನಗುತ್ತಾ ವೃಂದಾವನದಲ್ಲಿ ಕೂಡಲಿಕ್ಕೆ ಎಷ್ಟು ಆಶ್ಚರ್ಯ. ಊರಿಗೆ ಹೋಗ್ಬೇಕಾದ್ರೆ ಅಳ್ತಾರೆ ಬಸ್ ಹತ್ತಿದಾಗ, ವೃಂದಾವನದಲ್ಲಿ ಕೂತಿದ್ದಾರೆ, ಅವರು ದೇಹ ಬಿಟ್ಟು ಹೋಗ್ತಾ ಇದ್ದಾರೆ, ಎಲ್ಲರಿಗೂ ಸಂದೇಶವನ್ನು ಕೊಡ್ತಾ ನಗನಂತ ಕೂತಿದ್ದಾರೆ. ಇವತ್ತು ಆರಾಧನೆಗೆ ಯಾತಕ್ಕೆ ಅಷ್ಟು ಮಹತ್ವ ಬಂತು? ವಾದಿರಾಜರ ಆರಾಧನೆ ಇರಬಹುದು, ರಾಘವೇಂದ್ರ ಸ್ವಾಮಿ ಆರಾಧನೆ ಇರಬಹುದು, ಜ್ಞಾನಿಗಳ ಆರಾಧನೆಗೆ ಯಾತಕ್ಕೆ ಮಹತ್ವ ಬಂತು ಅಂದರೆ ಅವರ ಸಾವನ್ನು ಹೇಗೆ ಎದುರಿಸಿದರು ಅಂತ ತಿಳ್ಕೊಳ್ಳೋದು. ಸಾವನ್ನು ಹೇಗೆ ಓವರ್ಕಮ್ ಮಾಡ್ತಾ ಇದ್ದಾರೆ ಅವರು. ನಗನಗತ ಸಾಯೋದಂದ್ರೆ ಸಾಮಾನ್ಯ ಅಲ್ಲ. ಮಹಾಭಾರತ ಹೇಳ್ತಾರೆ, ಕೃತಕೃತ್ಯ ಪ್ರತೀಕ್ಷಂತೆ ಮೃತ್ಯುಂ ಪ್ರಿಯಮಿವ ಅತಿಥಿಂ. ಕೃತಕೃತ್ಯರಾದ ಜನ, ಸಾರ್ಥಕ ಬದುಕನ್ನು ಕಂಡ ಜನ ತಮ್ಮ ಸಾವನ್ನ ಎದುರು ನೋಡ್ತಾ ಕೂತಿರ್ತಾರೆ. ಇನ್ನು ಯಾಕೆ ಯಾವುದೇವ್ರು ಬರ್ತಾ ಇಲ್ವಲ್ಲ, ಯಾಕೆ ಏನೋ ಲೇಟ್ ಆಗಿಬಿಟ್ಟಿದೆ, ನನ್ನ ಕೆಲಸ ಮುಗಿದೋಗಿದೆಯಲ್ಲ ಅಂತ ಹೇಳ್ಬಿಟ್ಟು, ಸರಿಯಾಗಿ ಬರೆದವ್ ನಿನ್ನೆ ಕಾಯ್ತಿರ್ತಾನೆ ಸರ್ ತೇಪರ್ ತೊಳಿ ಹೊರಗೆ ಹೋಗ್ಬೇಕು ನಾನು ಅಂತ ಹೇಳ್ಬಿಟ್ಟು ಪೇಪರ್ ಕೊಡ್ತಾನೆ ಹೋಗಬೇಕು ಅವನು. ಇನ್ನು ಯಾಕೆ ಬರಲಿಲ್ಲ ಅಂತ ಕಾಯ್ತಿರ್ತಾರಲ್ಲ, ಆ ಕಾಯ್ತಿರ್ತಾರಂತ ಯಮದೇವರು ಬರೋ ಲೇಟ್ ಮಾಡ್ತಾ ಇದ್ದಾರೆ ಯಾರು ಅರಲಿ ಅಂತ ಹೇಳಿ ಆ ತರ ಅಪ್ಲೋಡೇಟ್ ಅವರು. ಕೃತಕೃತ್ಯ ಪ್ರತಿ ಇಚ್ಛಂತೆ ಮೃತ್ಯುಂ ಪ್ರೇಮಿವಾ ಅತಿಥಿಂ. ಇದು ಬಹಳ ದೊಡ್ಡ ಸಂದೇಶ ಕೊಡ್ತಕ್ಕಂಥ ಮಾತು. ಈ ಮೂರು ಗುಣಗಳನ್ನು ದಾಟಬೇಕು. ಜನ್ಮ ಮೃತ್ಯು ಜರ ವ್ಯಾಧಿ ಎಲ್ಲ ಭಯಗಳನ್ನು ಗೆಲ್ಲಲಿಕ್ಕೆ ಬರುತ್ತೆ. ವಿಮುಕ್ತ, ಬರೀ ಮುಕ್ತ ಅಲ್ಲ, ವಿಮುಕ್ತ ಅಂದರೆ ಟೋಟಲಿ ಡಿಟ್ಯಾಚ್ಡ್, ಟೆಂಪರಲಿ ಡಿಟ್ಯಾಚ್ಡ್ ಅಲ್ಲ, ಮತ್ತೆ ಟೋಟಲಿ ಡಿಟ್ಯಾಚ್ಡ್ ಲೈಫ್ ಅವನಿಗೆ ಸಾಧ್ಯವಾಗುತ್ತೆ. ಅದರ ಫಲ ಅಮೃತವನ್ನು ಗಳಿಸ್ತಾನೆ, ಮೋಕ್ಷವನ್ನು ಗಳಿಸ್ತಾನೆ. ಈಶಾವಾಸ ಉಪನಿಷತ್ ಹೇಳುತ್ತೆ ವಿದ್ಯೆಯ ಅಮೃತಮಶ್ನುತೆ. ಇಲ್ಲಿ ಹೇಳ್ತಾರೆ ವಿಮುಕ್ತೋ ಅಮೃತಮಶ್ನುತೆ ಅಂದರೆ ಜ್ಞಾನವೇ ಮೋಚಕ, ಜ್ಞಾನದ ಹೊರತು ಬೇರೆ ಯಾವುದೂ ಮೋಚಕ ಅಲ್ಲ ಅಂತ ಹೇಳೋದಕ್ಕೇನೆ ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ. ನಾವೊಂದು ಪ್ರಶ್ನೆ ಬಂತು, ಅದಿದೆ ಇಲ್ಲ ಜ್ಞಾನದ ವಿಷಯ ಹೇಳಲ್ಲ ಕೃಷ್ಣ, ಇಲ್ಲಿ ನೀವು ಎಲ್ಲಿಂದ ತಂದ್ರಿ ಅಂತ ಯಾರು ಕೇಳಬಹುದು. ಇಷ್ಟೋ ಜ್ಞಾನದ ವಿಷಯನೇ ಬಂದಿಲ್ಲ, ಎಲ್ಲಿ ತಂದ್ರಿ ಅಂತ ಕೇಳಿದರೆ ಅಲ್ಲೇ ಇದೆ. ನಾಣ್ಯಂ ಗುಣೇಭ್ಯ ಕರ್ತಾರಂ ದ್ರಷ್ಟಾ ಯದಾ ಅನುಪಶ್ಯತಿ. ಯಾವಾಗ ನೋಡ್ತಾನೋ, ಯಾವಾಗ ತಿಳಿತಾನೋ, ಜ್ಞಾನ ತಿಳ್ಕೊಳ್ತಾನೋ ಜ್ಞಾನ ಅಂತ ಅರ್ಥ. ಯಾವಾಗ ತಿಳಿತಾನೋ ಅಂದರೆ ಜ್ಞಾನಿ ಯಾವಾಗ ಆಗ್ತಾನೋ ಆವಾಗ ಅವನಿಗೆ ಈ ಬಂಧನ ತಪ್ಪುತ್ತೆ. ಜ್ಞಾನಿ ಆಗೋವರಿಗೂ ಕೂಡ ಅವನಿಗೆ ಬಂಧನ ತಪ್ಪಿದ್ದಲ್ಲ, ಇದು ವಿಶೇಷ. ಆ ದೃಷ್ಟಿಯಿಂದ ಇಟ್ಟು ಪದಾರ್ಥ ನೋಡ್ತಾನೆ, ಅಡಿಗೆ ಇಟ್ಟಿರ್ತಾನೆ, ಬರೋದಿಷ್ಟು ಬೆಳಗ್ಗೆ ನಾಪತ್ತೆ ನೋಡಿ ಇಲ್ಲೇ ಇಲ್ಲ, ಫಸ್ಟ್ ಚೆಕ್ ಮಾಡ್ತಾನೆ ಯಾತಕ್ಕೆ ಹೀಗಾಗ್ತಾ ಇದೆ ನೋಡ್ತಾನೆ. ನೋಡ್ತಾನೆ ಇಲಿ ಬಂದು ಹೋಯ್ತಾ ಇರುತ್ತೆ, ಓಹೋ ಜ್ಞಾನ ಬಂತ ಅವನಿಗೆ, ಇಲಿ ಇದಕ್ಕೆ ಕಾರಣ, ಹುಡುಕಿದ ಅದಕ್ಕೊಂದು ಹೋಲು ಕಾಣಿಸ್ತು, ಸಾಯಂಕ ಪ್ಯಾಕ್ ಮಾಡಿದ, ಇನ್ನು ಅದ್ರ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಎಲ್ಲಿ ಯಾವುದಕ್ಕಾಗತ್ತೆ ಅಂತ ಗೊತ್ತಿಲ್ಲದೆ ಹೋದರೆ ರಿಪೇರಿ ಮಾಡೋದೇನು ಬಂತ ಅವನಿಗೆ, ಡಯಾಗ್ನೋಸೇ ಮಾಡದೇನೆ ಔಷಧಿ ಕೊಡ್ಲಿಕ್ಕೆ ಹೇಗೆ ಬರುತ್ತೆ? ಆ ಥರ ಜ್ಞಾನದ ಭಾಗ ಎರಡು, ಈ ಸಂಸಾರ ಬಂಧನಕ್ಕೆ ಏನು ಕಾರಣ ಅಂತ ತಿಳ್ಕೊಳ್ಳೋದು ಒಂದು, ಬಿಡುಗಡೆಗೆ ಯಾರ ಕಾರಣ ಅಂತ ತಿಳ್ಕೊಳ್ಳೋದು ಇನ್ನೊಂದು. ಸಂಸಾರದ ಬಂಧನಕ್ಕೆ ಗುಣತ್ರಯಗಳ ಬಂಧನ ಕಾರಣ, ಬಿಡುಗಡೆಗೆ ಅದರ ಮೇಲಿರ್ತಕ್ಕಂಥ ಭಗವಂತ ಕಾರಣ. ಇದು ಗೊತ್ತಾದರೆ ಜಗತ್ತನ್ನು ಅರ್ಥ ಮಾಡಿಕೊಡುತ್ತಾ ಜಗನ್ನಾಥನಾದ ಭಗವಂತನ ಮಹಿಮೆ ತಿಳಿತಾ ಪಾರಾಗತಕ್ಕಂಥ ಕಲೆಯನ್ನು ಹೇಳುತ್ತೆ. ಇವೆಲ್ಲ ಓವರ್ ನೈಟ್ ಬರೋದಲ್ಲ, ಒಂದೆರಡು ದಿವಸದಲ್ಲಿ ಬರೋದಿಲ್ಲ. ಕೆಲವರಿರ್ತಾರೆ ರಿಟೈರ್ ಆದಮೇಲೆ ಮೊದಲನೇ ಕೆಲಸ ಶಾಸ್ತ್ರ ಓದೋದೆ, ಅಲ್ಲಿ ಅವರಿಗೆ ಕಾಯ್ಕೋತ ಕೂತಿರ್ತಾರೆ, ಯಮದೇವರು ಮಹಾರಾಯ ರಿಟೈರ್ ಆಗೋರಿಗೆ ಕಾಯ್ತೀರಿ ಅಂತೇಳಿ, ಅವ್ರಿಗೆ ಏ ಲೆಕ್ಕ ಎಲ್ಲ ಬಂದಿಲ್ಲ. ಅದು ಹಾಗೆಲ್ಲ ಮಾಡೋದಲ್ಲ, ಅದು ವಿದ್ಯಾರ್ಥಿ ಪರೀಕ್ಷೆ ವಿಷಯ ಮೊದಲು ಓದಿ ಬೇರೆ ಕೆಲಸ ಹೇಗೆ ಮಾಡ್ತಾನೋ, ಅಧ್ಯಾತ್ಮವನ್ನು ಮೊದಲು ಓದಿ ಬೇರೆ ಕೆಲಸ ಗಮನ ಕೊಡಬೇಕಾಗಲಿ. ಇದು ಇಂಪಾರ್ಟೆಂಟ್. ಪ್ರಹ್ಲಾದ ಹೇಳಿದ್ದ ಅದೇ ಮಾತನ್ನ, ಕೌಮಾರ ಆಚಾರ್ಯ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಲೌಕಿಕಕ್ಕೆ ಸಂಪಾದನೆ ಮಾಡಬೇಕಾದ್ರೆ 5 ವರ್ಷಕ್ಕೆ ಯಾರು ಸಂಪಾದನೆ ಮಾಡಬೇಕಾಗಿಲ್ಲ, 10 ವರ್ಷಕ್ಕೆ ಯಾರು ಮಾಡಬೇಕಾಗಿಲ್ಲ, 15ಕ್ಕೆ ಮಾಡಬೇಕಾಗಿಲ್ಲ, 20ಕ್ಕೂ ಇಲ್ಲ, ಕೋರ್ಸ್ ಮುಗಿತಲ್ಲ ಅವಾಗ ಸಂಪಾದನೆ ಕೇಳುತ್ತಾರೆ. ಅಧ್ಯಾತ್ಮ ಹಾಗಲ್ಲ, ತಕ್ಷಣ ಶುರು ಮಾಡಬೇಕಲ್ಲ. ಯಾಕೆ? ಲೌಕಿಕದಲ್ಲಿ ಸಂಪಾದನೆಗೆ ಒಂದು ಏಜ್ ಇದೆ, ಕೆಲವು ಕೆಲಸಕ್ಕಂತೂ ಅಬೋವ್ 18 ಆಗಿರಲೇಬೇಕು, ಇದ್ರ ಕೆಲಸನೇ ಕೊಡೋದಿಲ್ಲ. ಅದಾಗಿರಲಿಲ್ಲ ನೀನೇ ಕೆಲಸ ಮಾಡ್ತೀಯ ಅಂತ ಹೇಳ್ಬಿಡ್ತಾ, ಆಮೇಲೆ ಮಾಡಲ್ಲ ಇವನ ವಿಚಾರ ಬೇರೆ ಅಂತ, ಆಗಂತೂ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಗ್ಯಾರಂಟಿ. ಆ ಥರ ವಿಜ್ಞಾನ ಶಾಸ್ತ್ರಕ್ಕೆ ಆಗಲ್ಲ, 5 ವರ್ಷದೊಳಗೆ ಉಪನಯನ ಶುರುವಾಗಲೇನೆ, 8ಕ್ಕೆ ಉಪನಯನ, ಪಾಠ ಶುರುವಾಗಲೇನೆ, ಓದು ಎಲ್ಲ ಶುರುವಾಗಿಬಿಡುತ್ತಾಗಲೇ. ಸೊ ಜ್ಞಾನಕ್ಕೆ ಬೇಗ ಅರ್ಹತೆ ಬರುತ್ತೆ, ಕೆಲಸಕ್ಕೆ ತಡವಾಗಿ ಅರ್ಹತೆ ಬರುತ್ತೆ. ಆದ್ದರಿಂದನೇ ಜ್ಞಾನ ಕಾರ್ಯವನ್ನು ಆದಷ್ಟು ಬೇಗ ಮಾಡಬೇಕೆ ಹೊರತು ಅದನ್ನು ಮುಂದೂ ಹಾಕಬೇಡಿ, ಬಿಡೋದಂತೂ ಸಾಧ್ಯವೇ ಇಲ್ಲ ಅಂತ ತಿಳಿಸಿದೆ. ಈ ಗುಣಗಳ ಮೇಲೆ ಹೋದಾಗ ಮಾತ್ರ ಸಾಧ್ಯ. ಇನ್ನೂ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ, ಒಂದು ಕೆಟ್ಟ ಸ್ಕೂಲಲ್ಲಿ ಇರ್ತಾನೆ, ಬಿಡಿಸಿಬಿಡ್ತಾರೆ, ಏ ಅಲ್ಲಿದ್ದರೂ ಒಬ್ಬರು ಪಾಸ್ ಆಗಿಲ್ಲ ಇವತ್ತಿನವರೆಗೂ, ಪಾಪ ಮೇಷ್ಟ್ರುಗಳೇ ಫೇಲ್ ಆಗಿ ಬಂದವರು, ಪಾಪ ಅಪ್ರೆಂಟ್ ಅಟೆಂಪ್ಟೆಡ್ ಅಟೆಂಪ್ಟೆಡ್ ಪಾಪ ಬಿಟ್ಟುಬಿಡು ಅಂತ ಹೇಳ್ತಾರೆ. ತಮ್ಮಗೊಂಡ ಬಿಟ್ಟ, ಈಗ ಇನ್ನೊಂದು ಸ್ಕೂಲಿಗೆ ಸೇರಿಸ್ದ, ಅಲ್ಲಿ ಓದ್ದ, ಹೇಳ್ತಾರೆ ಈ ಸ್ಕೂಲಲ್ಲಿ ಪಾಸ್ ಆಗ್ತಾರೆ, ಹೈಯರ್ ಬೇರೆ ಕೋರ್ಸಿ ದೇವರಾಣಿ ಸೀಟ್ ಸಿಗೋದಿಲ್ಲ ಇವರಿಗೆ, ಇಷ್ಟೇ ಮತ್ತೆ ಅಷ್ಟು ಪಾಸ್ ಆಗ್ತಾರೆ ಹೊರತು ಕೆಲಸಕ್ಕೆ ಬರೋದಿಲ್ಲ. ನೀನು ಆ ಕೋರ್ಸ್ಗೆ ಹೋಗ್ಬೇಕಾ, ಬಾ ಈ ಕಾಲೇಜ್ ಸೇರು ಅಂತ ಹೇಳ್ತಾರೆ. ಒಳ್ಳೆ ಕಾಲೇಜ್ ಸೇರಿಸ್ತಾರೆ, ಬೆಸ್ಟ್ ಕಾಲೇಜ್ ಸೇರಿಸ್ತಾರೆ, 3 ಕಾಲೇಜಲ್ಲೂ ಸೇರಿಬಿಟ್ಟು, ಅದು ಕಾಲೇಜ್ ಆಯಿತು, ಇದು ಆಯಿತು, ಅದು ಆಯಿತು, ಒಳ್ಳೆ ಕೆಟ್ಟ ಕಾಲೇಜು ಬಿಟ್ಟುಬಿಟ್ಟ ಸರಿ ಹೋಯ್ತು, ಮಧ್ಯದ ಕಾಲೇಜು ಬಿಟ್ಟ ಸರಿ ಹೋಯ್ತು, ಒಳ್ಳೆ ಕಾಲೇಜು, ಆಮೇಲೆ ಹೋಗ್ತಾರೆ ಬರೀ ಫೇಲ್ ಆಗ್ತಾನೆ ಇದ್ದಾನೆ. ಯಾರ ಕೇಳಿ ಯಾಕೆ ಅಂತ ಕೇಳಿದ್ರು, ಭಾರಿ ಒಳ್ಳೆ ಕಾಲೇಜು ಅಂತ ಹೇಳಿದ್ರಲ್ಲ, ಅದು ಬಿಡಬಾರ್ದು, ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದೆ ನಾನು ಅಂತೇಳಿ ಅಲ್ಲೇ ಉಳ್ಕೊಂಡ್ಬಿಟ್ಟೆ ರೆಡಿ ಅಂತೇಳಿ. ಭಾರಿ ಒಳ್ಳೆ ಕಾಲೇಜು, ಯಾಕೆ ಇನ್ನೂ ಪರ್ಮನೆಂಟಾಗಿ ಇಲ್ಲೇ ಎದ್ದು ಬಿಡ್ತೇನೆ ನಾನು. ದಡ್ಡ, ಒಳ್ಳೆ ಕಾಲೇಜನ್ನು ಬಿಡಬೇಕು, ಇನ್ನು ಯೋಚನೆ ಮಾಡಬೇಕು. ಸತ್ವಗುಣನೂ ಬಿಡಬೇಕು, ಅದಕ್ಕೇನೆ ತಮೋ ಗುಣ ಹೇಗೆ ಬಿಡಬೇಕೋ ರಜೋಗುಣ ಹೇಗೆ ಬಿಡಬೇಕೋ ಸತ್ವಗುಣವನ್ನು ಬಿಡಬೇಕು. ಕೆಟ್ಟ ಕಾಲೇಜಲ್ಲೂ 3 ವರ್ಷದ ಕೋರ್ಸೆ BSc, ಮಧ್ಯ ಕಾಲದಲ್ಲೂ 3 ವರ್ಷದ ಕೋರ್ಸೆ, ಎಲ್ಲದರಲ್ಲೂ 3 ವರ್ಷದ ಕೋರ್ಸೇನೆ, ಆದರೆ ಮೂರನ್ನು ಬಿಡಬೇಕು, ಇದು ಆಶ್ಚರ್ಯ, ಮೂರನ್ನು ಬಿಡಬೇಕು. ವ್ಯತ್ಯಾಸ ಇಷ್ಟೇ, ಕೆಟ್ಟ ಕಾಲದಲ್ಲಿ ಓದಿದರೆ ಫೇಲ್ ಆಗಿ ಬಿಡ್ತಾನೆ, ಒಳ್ಳೆ ಕಾಲದಲ್ಲಿ ಪಾಸ್ ಆಗಿ ಬಿಡ್ತಾನೆ ಹೊರತು ಅದು ಬಿಡೋದು ಮಾತ್ರ ಆಶ್ಚರ್ಯ. ಬೇಗ ಬಿಟ್ಟಷ್ಟು ಸರಿಯಾಗಿ ಓದಿದ್ದಾರೆ ಅಂತ ಅರ್ಥ, ಅವನು ಬೇಗ ಬಿಟ್ಟುಬಿಟ್ರೆ ಸರಿಯಾಗಿ ಓದಿದ್ದಾನೆ ಅಂತಲೇ ಅರ್ಥ. ಅದಕ್ಕೆ ಸತ್ವಗುಣವನ್ನು ಬಿಟ್ಟು ಮೇಲೆ ಹೋಗಬೇಕು. ಅರೆ ಸತ್ವಗುಣ ಇದ್ದು ಉಪಯೋಗ ಏನು ಅಂತ ಕೇಳಿದರೆ, ಸತ್ವಗುಣದ ಉದ್ದೇಶ ಏನು ಅಂದರೆ ಜ್ಞಾನ ಸಂಪಾದನೆ ಮಾಡೋದೇ ಹೊರತು ಅದರಲ್ಲೇ ಕೂಡೋದಲ್ಲ. ಸೂಪರ್ ಡಿಲಕ್ಸ್ ಬಸ್ನಲ್ಲಿ ಹೋದ್ರು ಕೂಡ ಉಡುಪಿಗೆ ಹೋಗ್ತಾರೆ, ಅಲ್ಲೇ ಕೂತಿರ್ತೀರಿ, ಕೂತ್ಕೊಂಡ್ಬಿಟ್ರೆ ಕೃಷ್ಣ ನೋಡೋದೇ ಆಗಿ ಬಸ್ ಅಲ್ಲೇ ಕೂತ್ಕೊಂಡ್ಬಿಟ್ರೆ ಇಳಿದು ಓಡ್ತಿರ್ಬೇಕು ಆ ಕಡೆಗೆ. ಎಂಥ ಒಳ್ಳೆ ಬಸ್ಸನ್ನು ಹೇಗೆ ಬಿಡ್ತೀರೋ ಸತ್ವಗುಣವನ್ನು ಹಾಗೆ ಬಿಡಬೇಕು. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳಂಥವ್ರು ಆ ದೇಹವನ್ನು ಬಿಡಲಿಕ್ಕೆ ಅದೇ ಕಾರಣ. ಅವ್ರಿಗೆ ಗೊತ್ತು ಇದೆ ದೊಡ್ಡ ದೇಹ ಕಾದಿದೆ ಮೇಲೆ ಅವರಿಗೆ, ಇದು ಸಾಮಾನ್ಯವಾದದ್ದು, ಇದು ದೊಡ್ಡ ದೇಹ ಮುಂದಿದೆ, ಕಷ್ಟ ಬಿಟ್ಟು ಹೊರಟುಬಿಡ್ತಾರೆ. ಈ ನಮಗೆ ಗೀತೆಯ ಮಾತು ಅರ್ಥ ಆಗುತ್ತೆ. ಸತ್ವಗುಣನೂ ಬಿಡಬೇಕು ಅಂತ ಹೇಳಿದ್ರೆ ಹೌದು, ಸತ್ವಗುಣ ರಜೋಗುಣ ತಮೋಗುಣ ಮೂರನ್ನು ಬಿಟ್ಟಾಗ ಅವನು ಮೇಲೆ ಹೋಗ್ತಾನೆ. ಇದು ನಿಜವಾದ ಭಗವದ್ಗೀತೆಯ ಸಿದ್ಧಾಂತ. ಇದರಿಂದ ಅರ್ಥವಾಗಬೇಕಾದ್ರೆ ಬಹಳ ಬಹಳಷ್ಟು ವಿಷಯಗಳು ಬೇಕಾದರೆ. ಈಗ ನಮಗೆ ಹೊಸ ವಿಷಯ ಒಂದು ಗೊತ್ತಾಗುತ್ತೆ. ಅರ್ಜುನ ಮುಂದೆ ಕೇಳ್ತಾನೆ, ಈಗ ಕೃಷ್ಣ ಹೀಗೆಲ್ಲ ಹೇಳ್ತೀಯಲ್ಲ ಅಂತವ್ರು ಇರ್ತಾರ, ಹ್ಯಾ ಗೊತ್ತಾಗ್ತಾರೆ ನಮಗೆ ಅಂತ ಪ್ರಶ್ನೆ. ಈಗ ಕೈರ್ಲಿಂಗೈಹಿ ಗುಣಾನ್ ಏತಾನ್ ಅತೀತ್ಯತ್ರೀನ್ ಪ್ರಕೃತಿ ಸಂಭವಾನ್ ಕಿಮಾಚಾರ ಅರ್ಜುನ ಕೃಷ್ಣನ ಪ್ರಶ್ನೆ ಮಾಡ್ತಾನೆ. ಕೃಷ್ಣ, ಈ ಮೂರು ಗುಣಗಳನ್ನ ದಾಟಿದವನು ಇರ್ತಾನೆ ಅಂತ ಹೇಳ್ತೀಯಲ್ಲ, ಅವನು ಹೇಗಿರ್ತಾನೆ, ಅವನ ಲಕ್ಷಣ ಏನು ಅಂತ ಕೇಳ್ತಾನೆ. ಕಿಮಾಚಾರ, ಅವನು ಹೇಗೆ ಬದುಕ್ತಾನೆ, ಅವನ ನಡತೆ ಏನು, ಅವನ ಕ್ಯಾರೆಕ್ಟರಿಸ್ಟ್ ಮಾರ್ಕ್ಸ್ ಏನು. ಈ ಮೂರುಗಳನ್ನ ದಾಟಿದವನಿರ್ತಾನಲ್ಲ ಅವನು ಹೇಗಿರ್ತಾನೆ, ಹೇಗೆ ಬದುಕ್ತಾನೆ, ನಂಗೆ ಅದನ್ನು ಹೇಳಬೇಕು. ಮತ್ತು ಹೇಗೆ ಅದನ್ನು ಗೆಲ್ತಾನೆ, ಮತ್ತೆ ಕಥಂಚೈತಾನ್ ಗುಣಾಂತ್ರೀನ್ ಅತಿವರ್ತತೆ, ಈ ಮೂರುಗಳನ್ನ ಹೇಗೆ ದಾಟುತ್ತಾನೆ. ಮೂರು ಪ್ರಶ್ನೆ ಇದೆ ಅದರೊಳಗೆ. ಮೊದಲನೇ ಪ್ರಶ್ನೆ, ಮೂರುಗಳನ್ನ ದಾಟಿದವನು ಹೇಗಿರ್ತಾನೆ. ಎರಡನೇ ಪ್ರಶ್ನೆ, ಅವನ ಬದುಕು ಹೇಗಿರುತ್ತೆ. ಮೂರನೇ ಪ್ರಶ್ನೆ, ಉಳಿದವ್ರ ಗುಣಗಳನ್ನ ಹೇಗೆ ದಾಟಬೇಕು. ಮೂರು ಪ್ರಶ್ನೆಗೆ ಒಂದೇ ಇದರಲ್ಲಿ ಅರ್ಜುನ ಕೇಳ್ತಾನೆ. ಇಂಥದ್ದು ಒಳ್ಳೆ ಒಳ್ಳೆ ಪ್ರಶ್ನೆ ಕೇಳ್ತಾರಲ್ಲ ಅರ್ಜುನಿಗಾಗ ನಾವು ಕೃತಜ್ಞತೆ ಹೇಳ್ತೇವೆ, ಅಂಪ ಅರ್ಜುನ ಪುಣ್ಯಾತ್ಮ ಅಂತ. ಇಷ್ಟು ಜನ ಕೇಳ್ತಾ ಇರ್ತಾರೆ, ಯಾರಿಗೋ ಒಂದು ಡೌಟ್ ಬಂದ್ಬಿಡುತ್ತೆ, ಹತ್ತೇನು ಡೌಟ್ ಬಂದಿದೆ, ಯಾರೋ ಒಬ್ಬರು ಪ್ರಶ್ನೆ ಕೇಳ್ಬಿಡ್ತಾರೆ, ಉಳಿದವ್ರ ನಾನು ಅದನ್ನೇ ಕೇಳ್ಬೇಕು ಅನ್ಕೊಂಡಿದ್ದೆ ಅಂತ ಹೇಳ್ತಾರಲ್ಲ ಆತ. ಅರ್ಜುನ ಏನು ಕೇಳ್ಬೇಕು ಅನ್ಕೊಂಡಿದ್ದಾನೆ, ನಾವೆಲ್ಲ ಅದನ್ನು ಕೇಳ್ಬೇಕು ಅಂತ ಕೂತಿದ್ದವರು. ಈ ಗುಣವನ್ನು ಇಷ್ಟೊತ್ತು